சேதனா சேதன ஜெகன் நியந்திரே அசேஷ சம்விதே நமோ நாராயணாயாச்ச சர்வசக்ராதிவந்தித நிமாஷ்யாயம் யுவாதார்த்த சத்பதேஹி கிருஷ்ணஸ்ய சூத்ராணு வியாக்யா சந்நியாய விருதிம் ஸ்புடம் கரோமி மந்த புத்தீனாம் புதானாம் சோபகாரிகாம் பிரீத்தை தஸ்யைவ தேவஸ்ய தத் பிரசாத புரஸ்ஸரஹா. ஓம் ஓம் அசாதோர்ம ஜிஜ்ஞாசாம். ಏನು ಬೇಡ ಆಗಲ ನೋಡಿ ನೋಡಿ ಹೇಳ್ತೀನಿ ಎಷ್ಟಾಗುತ್ತೆ ನೋಡಿ. ಹಾಂ ಎಲ್ಲ ಆಯ್ತು ಇಲ್ಲಿ ನೋಡೋಣ 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 ನೋಡೋಣ. ಹ್ಞೂ ಎಷ್ಟಾಯ್ತು ಎಷ್ಟಾಯ್ತು ಈಗ ನಾಲ್ಕರಲ್ಲಿ ನಚ ಪ್ರಾರಬ್ಧ ಕರ್ಮ ಶೇಷತ್ವಾತ್ ಉತ್ಕ್ರಾಂತವ್ಯ ವಿಶೇಷೋ ಜ್ಞಾನಿನಃ ಜ್ಞಾನೋದಯಾನಂತರಂ சர்வதா ஞானபலஸ்ய அனுவிருத்தேஹே ப்ராரப்த கர்ம சேஷஸ்து விரஜா தரணாவஹிஹி சோதயாத் பலதம் ஞானம் ஆதேஹம் கர்ம வாரவேஹே ததா பிப்ருகிருதேர் பந்தோ பிரம்மணா சஹபித்யதே இதிஹி ஸ்ருதிஹி. சரீரே பாப்மனு ஹித்வா சர்வான் காமான் சமஷ்ணுதே ததேஜசி சூரியே சம்பன்னோ யதா பாதோதரஹ த்வசா விதிர்முச்சத ஏவம் ஹைவச பாப்மனா விதிர்முக்தஹ சசம்ப்ராப்னோதி விரஜாம் நதீம் தத்சுக்ருத துஷ்கிருதே விதூனுதே தே ப்ரஹ்மலோகே து பராந்தகாரே பராமிருதாத் பரிமுச்சந்தி சர்வே இதி ச அன்யதா பாவ நியமோ அன்ருததா கார்ய காரணே இதி ச நச ப்ராரப்த கர்ம சேஷத்வாத் உத்க்ராந்தவ அவிசேஷோ ஜ்ஞானினஹா. இக ப்ராரப்த கர்ம சேஷத்வாத் உத்க்ராந்தவ அவிசேஷோ ஜ்ஞானினஹா. உத்க்ராந்தி கர்மக்ஷயம் கர்மக்ஷய உத்க்ராந்தி மார்க்க இது உத்க்ராந்தி பாத அதரல் ஹெழுத்திதாரே. ಪ್ರಾರಬ್ಧ ಕರ್ಮಶೇಷತ್ವಾ ಇನ್ನೂ ಪ್ರಾರಬ್ಧ ಕರ್ಮ ಇರೋದರಿಂದ ಉತ್ಕ್ರಾಂತವು ಅವಿಶೇಷೋ ಜ್ಞಾನಿನ. ಉತ್ಕ್ರಾಂತಿಯಲ್ಲಿ ಜ್ಞಾನಿಗಳಿಗೆ ಏನೂ ವಿಶೇಷ ಇಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಪ್ರಾರಬ್ಧ ಕರ್ಮಶೇಷವರಿಗೂ ಉತ್ಕ್ರಾಂತಿ ಅಂದರೆ ಏನು ದೇಹ ಬಿಟ್ಟು ಹೋಗೋದು ಇದಕ್ಕೂ ವಿಶೇಷ ಏನೂ ಇಲ್ಲ. ಎಲ್ಲ ವಿಧ ಎಲ್ಲ ದೇಹತ್ಯಾಗವು ಒಂದೇ ರೀತಿಯೇ ಕೊನೆಯ ದೇಹತ್ಯಾಗದಲ್ಲಿ ವಿಶೇಷ ಏನೂ ಇಲ್ಲ. ಪ್ರಾರಬ್ಧ ಕರ್ಮ ಇನ್ನೂ ಇರೋದರಿಂದ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಜ್ಞಾನೋದಯಾನಂತರಂ ಸರ್ವದಾ ಜ್ಞಾನಫಲಸ್ಯ ಅನುವೃತ್ತೇಹೇ. ಜ್ಞಾನೋದಯಾನಂತರಂ ಅಪರೋಕ್ಷ ಜ್ಞಾನದ ಅನಂತರ ಸರ್ವದ ಯಾವಾಗಲೂ ಕೂಡ ಜ್ಞಾನಫಲಸ್ಯ ಅನುವೃತ್ತೇಹೇ. ಜ್ಞಾನಫಲ ಜ್ಞಾನದ ಫಲ ಅಪರೋಕ್ಷ ಜ್ಞಾನದ ಫಲ ಏನಿದೆ ಸದಾ ಜೊತೆಗೇ ಇರುತ್ತೆ. ಜ್ಞಾನೋದಯ ಒಂದು ಡಿಗ್ರಿ ಮಾಡಿದ ತಕ್ಷಣ ಡಿಗ್ರಿ ಎಲ್ಲಿವರೆಗೆ ಇರುತ್ತೆ ಅವನಿಗೆ ಯಾವಾಗಲೂ ಜೊತೆಗಿರೋ ಹಾಗೆ ಕೆಲಸ ಇರ್ಬೋದು ಹೋಗ್ಬೋದು ಡಿಗ್ರಿ ಮಾತ್ರ ಅವನ ಜೊತೆಗೆ ಹೇಗೆ ಅಂಟಿಕೊಂಡಿರುತ್ತೋ ಜ್ಞಾನ ಬಂದರೆ ಜ್ಞಾನದ ಫಲ ಅನ್ನೋದು ಯಾವಾಗಲೂ ಕೂಡ ಅನುಸರಿಸಿಯೇ ಇರುತ್ತೆ. ಏನರ್ಥ ಅಂದರೆ ಪ್ರಾರಬ್ಧ ಕರ್ಮ ಶೇಷಸ್ತು ವಿರಜಾ ತರಣಾವಧಿ. ಪ್ರಾರಬ್ಧ ಕರ್ಮ ಮುಗಿಯೋದು ಯಾವಾಗ ಪೂರ್ತಿ ವಿರಜಾಸ್ನಾನವಾದ ಮೇಲೆ. ವಿರಜಾ ತರಣ ಅವಧಿ ಅವಧಿ ಅಂದರೆ ಲಿಮಿಟ್ ಅದು ಅಲ್ಲಿ ಕೊನೆ. ವಿರಜಾ ನದಿ ಸ್ನಾನ ಆಯಿತು ಅಂದರೆ ಪ್ರಾರಬ್ಧ ಪೂರ್ತಿ ಹೋಯಿತು ಅಂತ ಅರ್ಥ. ಸೋದಯಾತ್ ಫಲದಂ ಜ್ಞಾನಂ ಆಮೇಲೆ ಜ್ಞಾನ ಬರ್ತಿರ್ಲಿಕ್ಕೆ ಒಂದು ಫಲ ಕೊಡೋಕ್ಕೆ ಶುರು ಮಾಡುತ್ತೆ. ಏನಂತ ಫಲ ಬಂತು ಸರ್ವೇಪಿ ಪುರುಷಾರ್ಥ ಶ್ಯುಃ ನಾನಾದೇವರ ಸಂಸ್ಥೆ ಒಂದು ಶುರುವಾಯ್ತು ಈಗ. ಸೋದಯಾತ್ ಫಲದಂ ಜ್ಞಾನಂ ಆದೇಹಂ ಕರ್ಮವಾರವೇಹೆ. ಒಂದು ದೇಹ ಇರೋವರೆಗೂ ಇನ್ನೊಂದು ಕರ್ಮ ಇರೋವರೆಗೂ ಇನ್ನೊಂದು ಆರವೇಹೆ. ಮೂರು ಭಾಗ ಇದೆ ಈಗ. ಒಂದು ದೇಹ ಇರೋವರೆಗೂ ಒಂದು ರೀತಿ ಕರ್ಮ. ಆ ದೇಹ ಇರೋವರೆಗೂ ಅಂದರೆ ಯಾವಾಗದು ದೇಹ ಇರೋವರೆಗೂ ಅಂತ ಕೇಳಿದರೆ ಚರ್ಮದೇಹ ಇರೋವರೆಗೂ ಅಂತ ಒಂದು ಅರ್ಥ. ಚರ್ಮದೇಹ ಅಂತ ಹೇಳಿದರೆ ಕೊನೆಯ ದೇಹ. ಕೊನೆಯ ದೇಹ ಇರೋವರೆಗೂ ಕೂಡ ಅಂತ ಒಂದು ಅರ್ಥ. ಕರ್ಮ ಅಂದರೆ ಪ್ರಾರಬ್ಧ ಕರ್ಮ ಇರೋ ಇನ್ನೊಂದು ಅರ್ಥ. ಪ್ರಾರಬ್ಧ ಕರ್ಮ ಎಲ್ಲಿವರೆಗೂ ಇರುತ್ತೆ ವಿರಜಾ ಸ್ನಾನ ಆಗೋವರೆಗೂ. ಚರ್ಮದೇಹ ಯಾವಾಗ ಅಂತ್ಯಕಾಲ ಹರಿಸ್ಮರಣೆ ಮಾಡಿದ ಮೇಲೆ ಅದು ಕೊನೆ ದೇಹ. ಅಂತ್ಯಕಾಲ ಹರಿಸ್ಮರಣೆ ಮಾಡಿಬಿಟ್ಟ ಮೇಲೆ ವಾಪಸ್ ಬರೋದಿಲ್ಲ ಅಷ್ಟು ಗ್ಯಾರಂಟಿ. ಆದರೆ ಇನ್ನವನಿಗೇನಾಗಿಲ್ಲ ಪ್ರಾರಬ್ಧ ಕರ್ಮ ಪೂರ್ತಿ ಹೋಗಿಲ್ಲ ಅದು ಹೋಗೋದು ಯಾವಾಗ ವಿರಜಾಸ್ನಾನ ಆದಮೇಲೆ. ಮತ್ತು ದೇಹ ಬಿಟ್ಟಮೇಲೆ ಚರ್ಮದೇಹ ಬಿಟ್ಟ ಮೇಲೆ ಹೇಗೆ ಹೋಗಬೇಕು ಅವನು ಆರವೇಹೆ ಸೂರ್ಯಮಂಡಲದ ಮೂಲಕ ಹೋಗ್ತಾನಂತ ಅದು ಬಹಳ ವಿಶೇಷ. ಸೂರ್ಯಮಂಡಲದ ನಿರ್ಭಿಜ್ಜ ಗಚ್ಚಂತಿ ಅಮೂರ್ಧ್ವರೇತಸ ಆರ ಹೌದು ರವಿ ಅಂದರೆ ಸೂರ್ಯ ಆರವೇ ಅಂದರೆ ಸೂರ್ಯಮಂಡಲದ ಮೂಲಕ ಹೋಗುವವರಿಗೂ ಅಂತ ಅರ್ಥ. ಅದೆಲ್ಲ ಬಂದಿದೆ ಈಗಾಗಲೇ. ಸೂರ್ಯಮಂಡಲದ ಮೂಲಕ ಹೋಗೋದು ದೇವಯಾನ. ಅದು ಚಂದ್ರಮಂಡಲದ ಮೂಲಕ ಹೋಗೋದು ಪಿತೃಯಾನ ಅಂತ ಕರೀತಾರೆ. ಬ್ರಹ್ಮಯಾನ ದೇವಯಾನ ಎರಡು ಒಂದೇ. ಅದಕ್ಕೆ ಪ್ರತಿಯೊಬ್ಬನು ಕೂಡ ಕೊನೆಗೆ ಎಲ್ಲಿಂದ ಹೋಗಬೇಕಾಗತ್ತೆ ಸೂರ್ಯಮಂಡಲದ ಮೂಲಕನೇ ಹೋಗಬೇಕು. ಅದಕ್ಕೋಸ್ಕರ ಏನಂತ ಕರೀತಾರೆ ಅದನ್ನು ಪ್ರತಿನಿತ್ಯ ಗಾಯತ್ರಿ ಜಪ ಮಾಡೋಕೆ ಅದೊಂದು ಕಾರಣ ಕೂಡ ಇದೆ. ಮತ್ತು ಅಂತ್ಯಕಾಲದ ಕೊನೆಯ ರೂಟ್ ಯಾವುದದು? ಸೂರ್ಯ ಮೂಲಕ ಹೋಗಬೇಕಾದ್ರಿಂದ ಅದು ವಿಶೇಷ. ಮತ್ತು ಸೂರ್ಯ ಮೂಲಕ ಹೋಗೋದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿದರೆ, ಷಟ್ಪ್ರಶ್ನೆ ಉಪನಿಷತ್ತರಲ್ಲಿ ಸೂರ್ಯ ಅಂದರೆ ಅಂತ ಹೇಳ್ತಾರೆ ವಾಯುದೇವರು, ಚಂದ್ರ ಅಂದರೆ ಭಾರತೀದೇವಿ. ಸೂರ್ಯನ ಮೂಲಕ ಹೋಗ್ತಾರೆ ಅಂದರೆ ವಾಯುದೇವರ ಮೂಲಕ ಮೋಕ್ಷಕ್ಕೆ ಹೋಗಬೇಕು, ಇನ್ನೊಂದು ಅರ್ಥ ಅದಕ್ಕೆ. ಅದಕ್ಕೆ ರಾಮದೇವರು ಮತ್ತು ಕೃಷ್ಣ ಪರಂಧಾಮಕ್ಕೆ ಹೋಗ್ಬೇಕನ್ನೋದು ರೂಪ ಎಲ್ಲಿ ಇಟ್ಟು ಹೋಗಿದ್ದಾನೆ? ಭೂಲೋಕ. ಅವು ಇನ್ನೊಂದು ರೂಪ ಸೂರ್ಯಲೋಕದಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ಅರ್ಥ ಮಾಡಿಕೊಂಡು ಆ ರವೇಹೆ ಸೂರ್ಯಮಂಡಲದ ಮೂಲಕ ಹೋಗಬೇಕು. ಮೂರಾಯ್ತು ಈಗ. ತಥಾಪಿ ಪ್ರಕೃತಿಯ ಬಂಧೋ ಬ್ರಹ್ಮಣಾ ಸಹ ಬಿದ್ಯತೆ. ಅವತ್ತು ಇಷ್ಟೆಲ್ಲ ಆದರೂ ಕೂಡ ಪ್ರಕೃತಿಯ ಬಂಧ ಮುಕ್ತಾಯ ಆಗೋದು ಯಾವಾಗ? ಬ್ರಹ್ಮದೇವರ ಜೊತೆಗೆ ವ್ರಜಾಸ್ನಾನ ಮಾಡಿದಾಗ. ಅದು ಇಷ್ಟು ಸ್ಟೇಜಸ್ ಇರೋದ್ರಿಂದ ಜ್ಞಾನಫಲ ಅನ್ನೋದರಲ್ಲಿ ಉತ್ಕ್ರಾಂತಿಯಲ್ಲಿ ವಿಶೇಷ ಇಲ್ಲ ಅಂತಲ್ಲ, ವಿಶೇಷ ಇದೆ. ಬರೀ ಸಾವಿರದಲ್ಲಿ ಒಂದು ವಿಶೇಷ ಇದೆ. ರೋಗ ಮಲಗೋದು ಇದೆ, ಪ್ರತಿನಿತ್ಯ ಮಲಗ್ತಾನೆ, ಅದೊಂದು ರೀತಿ ಎಚ್ಚರ ಇಲ್ಲ. ಈಗ ಅದು ನಿದ್ರಾ ಅಂತ ಕರೀತಾರೆ. ಆಮೇಲೆ ಸಾಯ್ತಾರೆ, ಅದಕ್ಕೇನಂತ ಕರೀತಾರೆ? ಸುನಿದ್ರಾ ಅಂತ ಕರೀತಾರೆ. ಈ ಥರ ಇದೆಲ್ಲ ಹೇಳ್ತಾರೆ. ನಿದ್ರಾಚ ಇವ ಸುನಿದ್ರಾಚ, ಪ್ರತಿನಿತ್ಯ ಬರೋದು ನಿದ್ರೆ, ದೇಹ ಬಿಟ್ಟು ಹೋಗೋದು ಸುನಿದ್ರಾ. ಆಮೇಲೆ ಅಂತ್ಯ ದೇಹವನ್ನು ಬಿಟ್ಟು ಹೋದರೆ ಅದು ಹುಟ್ಟೋದು ಪ್ರಶ್ನೆ ಇಲ್ಲ, ಮೂದೋಯ್ತಾರೆ, ಹುಟ್ಟ ಕೆಲಸ ಮುಗಿತು. ಆಮೇಲೆ ಇನ್ನು ಪ್ರಾರ್ಧ ಕರ್ಮ ಸೂರ್ಯಮಂಡಲ ಹೆಚ್ಚಿಕೊಂಡು ಹೋಗ್ಬೇಕು ನೆಕ್ಸ್ಟ್. ಅದು ಅದ ನೆಕ್ಸ್ಟ್ ಸ್ಟೇಜ್ ಯಾವುದು? ರುಜಾ ಸ್ನಾನ ಆಗಬೇಕು. ಇಷ್ಟೆಲ್ಲ ಸ್ಟೆಪ್ಸ್ ಇವೆ. ಆದ್ದರಿಂದ ಜ್ಞಾನ ಬಂದ ಮೇಲೆ ಉತ್ಕ್ರಾಂತಿ ಏನು ಬೇಕಿಲ್ಲ ಅಂತನೋ, ವಿಶೇಷ ಇಲ್ಲ ಅಂತಲೂ ಹೇಳಬಾರದು. ಪ್ರಾರಂಭ ಕರ್ಮ ಇರೋವರೆಗೂ ಕೂಡ ಒಂದಲ್ಲ ಒಂದು ಬಂಧನ ಇರುತ್ತೆ. ಪೂರ್ತಿ ಬಂಧನ ಹೋಗೋದು ಯಾವಾಗ? ಬ್ರಹ್ಮಣ ಸಹ ಬ್ರಹ್ಮದೇವರೊಂದಿಗೆ ವಿರಜಾಸ್ನಾನ ಮಾಡಿದಾಗ ಮಾತ್ರ ಹೊರತು ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಪದ್ಧತಿ, ದೊಡ್ಡವರಾದ ಸ್ನಾನಕ್ಕೆ ಬಂದ ಕಾಲಕ್ಕೆ ಮೊದಲು ಸ್ನಾನ ಮಾಡೋದಿಲ್ಲ. ಏನು ಮಾಡ್ತಿರ್ತಾರೆ? ಕಾಯ್ತಾ ಇರ್ತಾರೆ ಅವ್ರ ಜೊತೆ ಸ್ನಾನ ಮಾಡಬೇಕು ಅಂತ. ಶುಭದಿನದಲ್ಲಿ ಬರ್ತದೆ ಗಂಗಾದೇವಿ ಬಂದಾಗ ಅನಂತ ಸರೋವರಕ್ಕೆ. ಜನೋತ್ತರ ಸಸ್ನವು ಸಹಪೂರ್ಣ ಬುದ್ಧಿನ, ಆಚಾರ್ಯರ ಜೊತೆಗೆ ಸ್ನಾನ ಮಾಡಿರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಕಾಯ್ತಾ ಇರಬೇಕಾಗ, ಅದು ವಿಶೇಷವಾದದ್ದು. ದೊಡ್ಡವರಿದ್ದಾಗ ಕಾಯೋದು. ಇನ್ನು ಯತಿಗಳಾಗಿದ್ದ ಕಾಲಕ್ಕೆ ಏನು ಮಾಡಬೇಕು? ದಂಡೋದಕ್ಕೆ ಪ್ರೋಕ್ಷಣೆ. ದೊಡ್ಡವರಾಗಿದ್ದಾಗ ಬರೀ ಕೈಯಿಂದ ಪ್ರೋಕ್ಷಣೆ ಮಾಡ್ತಾರೆ. ಯತಿಗಳಾಗಿ ದಂಡೋದಕ್ಕೆ ಪ್ರೋಕ್ಷಣೆ, ಅದು ವಿಶೇಷವಾಗಿ ಸ್ನಾನದ ಫಲ. ಒಟ್ಟು ಬ್ರಹ್ಮಣ ಸಹ ಕೊನೆಗಿದೆ. ಎಲ್ಲಿ ಯಾವುದಕ್ಕೆ ಇಂಡಿಕೇಶನ್ ಅಂತ ಕೇಳಿದರೆ, ಕೊನೇ ನಮ್ಮ ಪ್ರಕೃತಿಯ ಬಂಧ ಪೂರ್ತಿ ಪರಿಹಾರ ಆಗಬೇಕು. ಪ್ರಕೃತಿಯ ಬಂಧ ಅಂದ್ರೆ ಏನು? ಲಿಂಗದೇಹದ ಬಂಧ ಪೂರ್ತಿ ಪರಿಹಾರ ಆಗಬೇಕು ಅಂತಿದ್ರೆ ಅದು ಬ್ರಹ್ಮದೇವರ ಜೊತೆಗೆ ವಿರಜಾಸ್ನಾನ ಮಾಡಿದ ಮೇಲೆ ಹೊರತು ಅಲ್ಲಿವರೆಗೂ ಪೂರ್ತಿ ಹೋಗೋದಿಲ್ಲ. ಆದ್ದರಿಂದ ಉತ್ಕ್ರಾಂತಿಯಲ್ಲಿ ವಿಶೇಷ ಇಲ್ಲ ಅಂತಲ್ಲ, ವಿಶೇಷ ಇದೆ ಅಂತ ಹೇಳಿದ್ರು. ಚರ್ಮದೇಹ ಅಂದರೆ ಲಿಂಗದೇಹ ಅಲ್ಲ, ಭೂಲೋಕದಲ್ಲಿ ಹುಟ್ಟಿ ಬರತಕ್ಕಂಥ ಭೌತಿಕ ದೇಹ ಇದೆಯಲ್ಲ, ಪಂಚಭೌತಿಕ ದೇಹ, ಅದು ಕೊನೆಯ ದೇಹವಾದಾಗ ಚರ್ಮದೇಹ. ಚರ್ಮ ಅಂದರೆ ಲಾಸ್ಟ್ ಅಂತ, ಲಾಸ್ಟ್ ಅವನು ಕೆಲವು ಎಷ್ಟು ಚರ್ಮದೇಹ ಅಂತ ಹೋಗಿಬಿಡ್ತಾರೆ. ಚರ್ಮ ಅಂತ ಯಾಕೆ ಬಿಡಿಸ್ಬೇಕು? ಚರ್ಮದೇಹ ಅಂತ ಹೇಳ್ತಾರೆ. ಎಲ್ಲ ದೇಹ ಚರ್ಮದೇಹನೇ ಹಾಗಲ್ಲ, ಚರ್ಮದೇಹ. ಚರ್ಮ ಅಂದರೆ ಚರ್ಮಗೀತೆ ಹಾಡಿದರು ಲಾಸ್ಟ್ ಚರ್ಮಶ್ಲೋಕ. ಚರ್ಮಶ್ಲೋಕ ಅಂತ ಓದ್ಬಾರ್ದಲ್ಲ, ಚರ್ಮಶ್ಲೋಕ. ಚರಮಾಶ್ರಮ ಕೊನೆಯ ಆಶ್ರಮ ಅಂದರೆ ಯಾವುದು? ಸನ್ಯಾಸಾಶ್ರಮ. ಅದು ಚರಮ ಅಂದರೆ ಲಾಸ್ಟ್ ಅಂತ ಅರ್ಥ. ಸರಿ, ಹೌದು, ಇದೇ ಅನುಭವಿಸೋದಲ್ಲ, ಪ್ರಾರಬ್ಧ ಹೋಗಿಲ್ಲ ಪೂರ್ತಿ, ಇನ್ನು ಹುಟ್ಟೋದಿಲ್ಲ ಅಂತ ಹೇಳಿದ್ರಲ್ಲ. ಈಗ ಅದು ಎಲ್ಲಿರ್ತಾನೆ? ಹೋಗ್ಬಿಟ್ಟಾತ, ಸತ್ಯಲೋಕದಲ್ಲಿ ಇರ್ತಾನೆ. ಈಗ ಚೆಕ್ಕಿನ ಆದಮೇಲೆ ಹೊರಗೆ ಬರಾಗಿಲ್ಲ, ಆತಾರಪ್ಪ ಹೊರಗೆ ಬರಾಗಿ, ಇನ್ನೂ ಎಂಡ್ ಪ್ಲೇನ್ ಹತ್ತಿಲ್ಲ, ಬಟ್ ಒಳಗೆ ಹೋಗಿ ಆಗಿದೆ. ಈಗ ಎಲ್ಲಿ ಎಂಥ ಅನುಭವ ಅದು ಇರೋದೀಗ? ಇರೋದೇ ಅನುಭವ. ಇನ್ನೂ ಮುಕ್ತಿಗೆ ಹೋಗಿಲ್ಲ ಅಂದ್ರೆ ಏನಿದೆ ಅಂತ ಅರ್ಥ? ಪ್ರಾರಂಭ ಕರ್ಮ ಇದೆ ಅಂತ ಅರ್ಥ. ಕಾಯೋದೇ ಒಂದು, ಇನ್ನು ಟ್ರೈನ್ ಬಂದಿಲ್ಲ, ಕುತ್ಕೊಂಡಿದ್ದಾನೆ, ಪ್ಲೇನ್ ಕಾಯ್ತಾ ಇದ್ದಾನೆ, ಟ್ರೈನ್ ಕಾಯ್ತಾ ಇದ್ದಾನೆ ಅಷ್ಟೇ. ಅರ್ಥ ಹೋಗೋದೆಲ್ಲ ಗ್ಯಾರಂಟಿನೇ. ಸ್ಟಿಲ್ ಏನದು? ಅದೆಲ್ಲ ಅನುಭವಿಸೋ ಎರಡು ರೀತಿ, ಹುಟ್ಟಿ ಬರೋ ಅನುಭವ ಬೇರೆ, ಮೋಕ್ಷಕ್ಕೆ ಹೋಗದೇ ಇರೋದಿಲ್ಲ ಅನುಭವ ಬೇರೆ. ಅರ್ಥ ಆಯ್ತಾ? ಈಗ ಯಾವ ಡ್ಯೂಗೆ ಯಾವುದೂ ಇಲ್ಲ ಈಗ, ಬಟ್ ಇನ್ನು ವಿರಾಸ್ನಾನ ಆಗಿಲ್ಲ. ಅಷ್ಟಕ್ಕೆ ಮಾತ್ರ ಏನು ಬ್ಲಾಕ್ ಆಗಿದೆ ಈಗ? ಪ್ರಾರಂಭಕರ ಅಷ್ಟೆಲ್ಲರಿಗೂ ಉಳ್ಕೊಂಡಿರುತ್ತೆ. ಅದು ಹೋಗೋದು ಯಾವಾಗದು? ಈ ಹುಟ್ಟೋ ಪ್ರಾರಂಭ ಮುಗಿದೇ ಬಿಡುತ್ತೆ. ಯಾವಾಗ ಅಂತ್ಯಕಾಲ ಹರಿಸ್ಮರಣೆ ಮಾಡಿಬಿಟ್ಟು ಹೋಗಿಬಿಟ್ರೆ ಮುಗಿ, ಮತ್ತೆ ಹುಟ್ಟಬೇಕಾಗಿಲ್ಲ. ಅದು ಹುಟ್ಟಬೇಕಾಗಿಲ್ಲ ಅಂದ ಮಾತ್ರಕ್ಕೆ ಕೂಡ ಏನಾಗಬೇಕು? ಅದು ಇದಾಗಬೇಕು. ಮತ್ತೆ ವೈಕುಂಠಕ್ಕೆ ಹೋಗೋ ಪ್ರೋಸೆಸ್ ಇದೆಯಲ್ಲ, ಅದಾಗಬೇಕಾದ್ರೆ ಏನಾಗಬೇಕು? ಪ್ರಾರಬ್ಧ ಕರ್ಮ ಹೋಗಬೇಕು. ಅದೇವರಿಗೆ ಏನಂತ ಎಂಥ ಪ್ರಾರಬ್ಧ ಕರ್ಮ ಉಳ್ಕೊಂಡಿದೆ ಈಗ? ಅಪ್ರತೀಕಾಲಂಬಂಧನಾದರೆ ವೈಕುಂಠ ಲೋಕದಲ್ಲಿ ಅಮುಕ್ತ ಸ್ಥಾನದಲ್ಲಿ ಕಾಯೋ ಯೋಗ ಇದೆ. ಇವು ಪ್ರತೀಕಾಲಂಬಂಧನಾದರೆ ಬ್ರಹ್ಮಲೋಕದಲ್ಲಿ ಕಾಯೋ ಯೋಗ ಇದೆ. ಅಂತೂ ಇನ್ನೂ ಕಾಯಿದೆ. ಅದಕ್ಕೆ ಅದಕ್ಕೆ ಹೇಳಿದ ವಿರಜಾತರಣಾವಧಿ, ಪ್ರಾರಬ್ಧ ಕರ್ಮ ಪೂರ್ತಿ ಹೋಗಬೇಕು ಅಂತ ಕೇಳಿದರೆ ವಿರಜಾಸ್ನಾನ ಆದಮೇಲೆ. ದುಃಖಾನುಭವ ಇಲ್ಲೇ ಇಲ್ಲ ಎಲ್ಲ, ಯಾರಿಗೂ ದುಃಖ ಇರ್ತ. ಸತ್ಯಲೋಕದಲ್ಲೂ ದುಃಖ ಇಲ್ಲ, ಆಮೇಲೆ ಅಮುಕ್ತ ಸ್ಥಾನದಲ್ಲೂ ದುಃಖ ಇಲ್ಲ, ಅದು ದುಃಖಾನುಭವದ ಹೆಸರೇ ಇಲ್ಲ. ಬಟ್ ಒಂದು ಅಡ್ಡಿ ಕೂತಿದೆ, ಏನು ಅಡ್ಡಿ ಕೂತಿದೆ? ಮೋಕ್ಷಕ್ಕೆ ಹೋಗಿಲ್ಲ ಅಂಬ ಪ್ರಾರಬ್ಧ ಬೀಳ್ಕೊಂಡಿದೆ. ಅಷ್ಟರ ಮಟ್ಟಿಗೆ ಒಂದು ಪ್ರಾರಬ್ಧ ಉಳ್ಕೊಂಡಿದೆ, ಅದೊಂದು ರೀತಿ ಪ್ರಾರಬ್ಧನೇ. ಅರ್ಥ ಆಯ್ತು? ಹುಟ್ಟಿ ಬರೋ ಪ್ರಾರಬ್ಧ ಬೇರೆ, ಪ್ರಾರಬ್ಧದಲ್ಲಿ ಸುಖ ಪ್ರಾರಬ್ಧ ಬೇರೆ, ದುಃಖ ಪ್ರಾರಬ್ಧ ಬೇರೆ, ಮತ್ತೆ ಮತ್ತೆ ಹುಟ್ಟಿ ಬರೋ ಪ್ರಾರಬ್ಧ ಬೇರೆ, ಒಂದ್ಸತಿ ಹುಟ್ಟೋ ಪ್ರಾರಬ್ಧ ಬೇರೆ. ಅರ್ಥ ಆಯ್ತಾ? ಇನ್ನು ಮೋಕ್ಷಕ್ಕೆ ಹೋಗೋದಕ್ಕೆ ಅಡ್ಡಿಯಾಗಿ ಕೂತಿರ್ತಕ್ಕಂಥ ಒಂದು ಪ್ರಾರಬ್ಧ ಬೇರೆ, ಅದು ಹೋಗ್ಬೇಕಾದ್ರೆ ಏನಾಗಬೇಕದು? ವಿರಜಾನದಿ ಸ್ನಾನನೇ ಆಗ್ಬೇಕು.
ಹ್ಞೂ ಹಾಂ ಹಾಂ ಯಾರಾದರೂ ಅವ್ರ ಜೊತೆಗಿದ್ರೆ
ಏನು ಕಾಣಿಸ್ಬೇಕಾಗಿ ಕಾರಣ ಇಲ್ಲ. ಯಾಕೆ ಅಪ್ರಾಕೃತವಾದ ಫಸ್ಟ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಅಪ್ರಾಕೃತವಾದದ್ದು ಈ ಕಾಣದೇ ಇಲ್ಲ, ಅರ್ಥ ಆಯ್ತಾ? ಪ್ರಾಕೃತವಾದ ಮಾತ್ರ ಕಾಣೋದು. ಅಪ್ರಾಕೃತ ಯಾವುದೇ ಒಂದು ಪೇಪರ್ ಹಾಕಿದಲ್ಲ, ಜೀವ ಬಿಟ್ಟು ಫೋಟೋ ತೆಗೆದಿದ್ದೀವಿ ಅಂತ ಹೇಳ್ಬಿಟ್ಟು ಸುಳ್ಳು. ಫೋಟೋದಲ್ಲಿ ಬಂದು ಜೀವ ಬಂದರೆ ಜೀವನೇ ಅಲ್ಲ. ಜೀವ ಎಂಥವನವನು? ಅತ್ಯಂತ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮನಾದ್ದರಿಂದ ಬರೀ ಜೀವನೇ ಯಾರಿಗೂ ಕಾಣೋದಿಲ್ಲ ಫಸ್ಟ್ ಆಫ್ ಆಲ್. ಗೊತ್ತಾಯ್ತಾ? ಬರೀ ಸಾಮಾನ್ಯವಾಗಿ ಜೀವ ಲಿಂಗದಲ್ಲಿರೋ ಜೀವನ ನೋಡೋದೇ ಭಾರಿ ಕಷ್ಟ. ಗೊತ್ತಾಯ್ತಾ? ಇನ್ನು ಬರೀ ಅದರೊಳಗೆ ಅದನ್ನು ತೆಗೆದ ಜೀವನ ಕಾಣೋದಂತ ಭಾರಿ ದೂರ. ಬರೀ ಕೈ ಏನು ಮಾಡಿದ್ರು ಕಾಣೋದಿಲ್ಲ. ಗೊತ್ತಾಯ್ತಾ? ದೇವರು ಕಾಣೋದಿಲ್ಲ ಅಂತ ಅಷ್ಟೇ ಅಲ್ಲ, ಜೀವನ ಬರೀ ಕಾಣೋದಿಲ್ಲ. ಎರಡು ಅತೀಂದ್ರಿಯನೇ. ಅತೀಂದ್ರಿಯ ಅಂದ್ರೇನು? ಬಿಯಾಂಡ್ ಬೈ ದಿಸ್ ಎಕ್ಸ್ಟರ್ನಲ್ ಸೆನ್ಸ್. ದೇರ್ಫೋರ್ ಕಾಣೋ ಚಾನ್ಸೇ ಇಲ್ಲ. ಅವೆಲ್ಲ ಸುಳ್ಳು ಕತೆ. ಬಿರುಕು ಎಷ್ಟು ಇದಿರ್ತದೆ ಗೊತ್ತಾ? ಅದು ಇವತ್ತು ಯಾರು ಸಾಯ್ತಾ ಇದ್ರು? ಏರ್ ಕಂಡೀಷನ್ ಮನೆ ಎಲ್ಲ ಸೀಲ್ಡ್. ಗೊತ್ತಾಯ್ತಿಲ್ಲ ಇಷ್ಟಾದ್ರೂ ಎಷ್ಟು ಸೂಕ್ಷ್ಮ ಹೋಗುತ್ತದ ಇದೆಲ್ಲ. ಅದು ಜೀವನ ವಿಷಯ ಬಿಟ್ಬಿಡ್ರಿ. ಈಗ ಮೈಕ್ರೋವೇವ್ಸ್ ಹೆಂಗೆ ಹೋಗುತ್ತೆ? ಮೈಕ್ರೋವೇವ್ಸ್ ಹೇಗೆ ಬರುತ್ತೆ? ಪೂರ್ತಿ ಲಾಕ್ ಮಾಡ್ಕೊಂಡ್ರೆ ನಾವು ಒಳಗೆ ಬರೋದು. ಗೊತ್ತಾಯ್ತಿಲ್ಲ ಆ ಗೋಡೆ ಬ್ರೇಕ್ ಮಾಡ್ಕೊಂಡು ಬರೋದು. ಅದೇ ಅದು ಎಲ್ಲವರು ಒಳಗೆ ಬರ್ತಾನೆ ಇರಲಿಲ್ಲ. ಆ ರೇಸ್ ಕಟ್ ಸಾಮರ್ಥ್ಯ ಇದೆ. ಎಕ್ಸ್ರೇಗೆ ಶಕ್ತಿ ಇದೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಇದಕ್ಕೆ ಶಕ್ತಿ ಇರಬೇಕಾದ್ರೆ ಜೀವ ಎಷ್ಟು ಸೂಕ್ಷ್ಮ ಇರಬೇಕು. ಅರ್ಥ ಆಯ್ತಾ? ಜೀವ ಹೋಗಿದ್ದು ಕಾಣೋ ಚಾನ್ಸಸ್ಸೇ ಇಲ್ಲ. ಏನು ಮಾಡಿದ್ರೆ ಜೀವ ಕಾಣೋದಿಲ್ಲ. ಪಕ್ಕದಲ್ಲಿದ್ದವರಿಗೂ ಕಾಣೋದಿಲ್ಲ, ಬೆಳಕು ಕಾಣೋದಿಲ್ಲ, ಯಾವುದೂ ಕಾಣೋದಿಲ್ಲ. ಆದರೆ ದೇವತೆಗಳು ಮಾತ್ರ ಏನು ಮಾಡ್ತಾರೆ? ಆ ಜೀವ ತೋರಿಸೋದಿಲ್ಲ, ಅವರು ತಮ್ಮ ಬಾಹ್ಯ ದೇಹ ತೋರಿಸ್ತಾರೆ. ಶೇಷ ದೇವರು ತೋರಿಸಿದ್ರಲ್ಲ, ಹಾಗೆ ಶೇಷ ದೇವರು ತೋರಿಸಿದ್ದು ಅವರು ಇದಲ್ಲ, ಅದು ಸ್ವರೂಪ ದೇಹ ಅಲ್ಲ. ಅವ್ರ ಬಾಹ್ಯ ದೇಹ ದೇವತೆಗಳ ದೇಹದಲ್ಲಿ ಏನಿರುತ್ತೆ ಜಾಸ್ತಿ? ತೇಜೋಮಯ ದೇಹ ಅದನ್ನು ತೋರಿಸ್ತಾರೆ ಅಷ್ಟೇ ಹೊರತು ಸ್ವರೂಪ ದೇಹ ಕಂಡಿ ಕಾಣೋದೇ ಇಲ್ಲ. ಸ್ವರೂಪ ದೇಹ ಕಂಡಿ ಕಾಣೋದಾಗಿದ್ದರೆ ದೇವರು ಎಲ್ಲ ಕಡೆ ಇರೋದು ಯಾವ ದೇಹದಿಂದ? ಸ್ವರೂಪ ದೇಹದಿಂದನೇ. ಆ ದೇವರಷ್ಟು ಬೆಳಕು ಯಾವ ಜೀವರಿಗೂ ಇಲ್ಲ. ನಮಗೆ ಕಣ್ಣಿಗೆ ಕಾಣೋದಿಲ್ಲ ದೇವರು. ಯಾತಕ್ಕೆ? ಈ ಕಣ್ಣಿಗೆ ಕಾಣೋದಿಲ್ಲ ಫಸ್ಟ್. ಈ ಬಾಹ್ಯ ಕಣ್ಣಿಗೆ ಎಂದೂ ಪರಮಾತ್ಮ ಕಾಣ್ತಾರೆ. ಅವ್ಯಕ್ತ ಮಾಹಿ ಓಂ. ಸೊ ಬಾಹ್ಯ ಕಣ್ಣಿಗೆ ಯಾವ ಜೀವ ಅಪರೋಕ್ಷ ಜ್ಞಾನವೂ ಕಾಣೋದಿಲ್ಲ, ಸಾಮಾನ್ಯ ಜೀವನೂ ಕಾಣೋದಿಲ್ಲ. ಆದ್ದರಿಂದ ಕಾಣ ಪ್ರಸಂಗನೇ ಇತ್ತು. ಅವ್ರು ಹೋಗೋ ಇಂಡಿಕೇಶನ್ ಬೇಕಾದ್ರೆ ಕೊಡ್ಬೋದು, ಕಟ್ ಅಂತ ಹೊಡೆದಿದ್ದು ಇದು ಅವೆಲ್ಲ ಗೊತ್ತಾಗ್ಬೋದು. ಅದು ಜೀವ ಅಲ್ಲ, ಅದೆಲ್ಲ ಕೂಡ ಜೀವ ಕಂಡಿದ್ದಲ್ಲ, ಅದು ರಿಸಲ್ಟ್ ಕಂಡಿದ್ದಷ್ಟೇ. ರಿಸಲ್ಟ್ ಬೇರೆ, ಜೀವ ಬೇರೆ. ಹಾಂ, ಎಲ್ಲಿ ಮುಕ್ತಿಯಲ್ಲಿ ನೋಡ್ತಾನೆ? ಅಲ್ಲಿ ನೋಡೋದು ಕೂಡ ಹೇಗೆ ನೋಡ್ತಾನೆ? ನನ್ನ ಯೋಗ್ಯತೆ ತಕ್ಕಂತೆ ನೋಡ್ತಾನೆ. ದೂರದಲ್ಲಿ ಏನೋ ದೃಶ್ಯ ನಡೀತಾ ಇರುತ್ತೆ, ಕಾಣುತ್ತೆ. ಕಾಣುತ್ತೆ ಹೌದು, ಕ್ಲಾರಿಟಿ ಇಲ್ಲ. ಅರ್ಥ ಆಯ್ತಾ? ಕಂಡಿದ್ದು ಹೌದು, ಕ್ಲಾರಿಟಿ ಇಲ್ಲ. ಹತ್ತಿರ ಇದ್ದವನು ನೋಡ್ತಾನೆ, ಇನ್ನು ಹತ್ತಿರ ಮುಟ್ಟಿ ನೋಡೋನು ಇದ್ದಾನೆ. ಎಷ್ಟು ಡಿಫ್ರೆನ್ಸ್ ಇದೆ ಅದರೊಳಗೆ. ಆದ್ದರಿಂದ ಅದರಲ್ಲೂ ತಾರತಮ್ಯ ಇದೆ. ಕೆಲವು ಏಕಾಂಗದರ್ಶಿಗಳು ಬೇರೆ, ಬರೀ ಪಾದದರ್ಶಿಗಳು ಬೇರೆ, ಅದರಲ್ಲೂ ತಾರತಮ್ಯ ಇದೆ. ಮತ್ತೆ ಪೂರ್ತಿ ಒಂದು ಸತ್ ಕಾಣುತ್ತಷ್ಟೇ, ಉಳಿದಂತೆ ಕಾಣೋದು ಬರೀ ಪಾದ, ಬರೀ ಕೈ, ಆ ಥರ ಅವ್ರ ಯೋಗ್ಯತೆ ತಕ್ಕಂತೆ. ಯಾವಾಗಲೂ ದೇವರನ್ನ ಎಲ್ಲ ರೀತಿ ನೋಡೋ ಶಕ್ತಿ ಮಹಾಲಕ್ಷ್ಮಿಗೆ, ಅನಂತರಷ್ಟೇ ದುರ್ಜಿಗಳಿಗೆ ಅಷ್ಟೇ. ಹಾಂ, ಲೈಟ್ ಕಾಣಿಸ್ತು ಅಷ್ಟೇ. ಲೈಟ್ ಒಂಥರ ಪರಮಾತ್ಮ ರೂಪ ಫ್ಲಾಶ್ ಆಯ್ತು ಅಷ್ಟೇ, ಪೂರ್ತಿ ಕಾಣೋದಿಲ್ಲ. ನಿರ್ಮಿಚ್ಚತೆ ಮುಂದೆ ಹೇಳ್ತಾರೆ, ಶರೀರೇ ಪಾಪ್ಮನೋಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತೆ. ಫಸ್ಟ್ ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೇನೆ ದೇಹದಲ್ಲಿರ್ತಕ್ಕಂಥ ಪಾಪಗಳನ್ನು ಕಳ್ಕೊಂಡು ಬಿಟ್ಟು, ಅದೇ ಕರ್ಮಕ್ಷಯ. ಎಲ್ಲ ಪಾಪಗಳನ್ನು ಅನಿಷ್ಟಪೂರ್ಣ ಪಾಪ ಎಲ್ಲ ಹೋಗಿಬಿಟ್ಟು ಸರ್ವಾನ್ ಕಾಮಾನ್ ಸಮಶ್ಚುತೆ ಪುರುಷಾರ್ಥೋತ್ತ ಶಬ್ದಾದಿತೆ ಪಾದರಾಯಣ. ಎಲ್ಲ ಕಾಮನೆಗಳು ಈಡೇರುತ್ತೆ ಅಪರೋಕ್ಷ ಜ್ಞಾನಗಳು ಆದಮೇಲೆ ಅಂದ್ಕೊಂಡು ಬೈಕೆಲ್ಲ ಈಡೇರುತ್ತೆ. ಆದರೂ ಸ್ವಲ್ಪ ಸ್ವಲ್ಪ ಬ್ಲಾಕ್ ಆಗುತ್ತೆ. ಉದಾಹರಣೆ ಅಶ್ವತ್ಥ ಅವರು ಅಂದ್ಕೊಂಡ್ರೆ ಆಯ್ತಾ? ಏನು ಅಂದ್ಕೊಂಡಿದ್ರು ಅವರು? ಪಾಂಡವರ ಸಂತಾನ ನಾಶ ಮಾಡಿಬಿಡೋದು. ಆಗಲಿ, ನಾಶ ಮಾಡೋಕ್ಕಾಗಲೇ ಇಲ್ಲ, ಆ ಸಂಕಲ್ಪ ಭ್ರಷ್ಟರಾಗಿಬಿಟ್ಟು. ಅದೇ ರೀತಿ ಅಂಬರೀಷನ್ ನಾಶ ಮಾಡೋಕೆ ಅಂತ ಹೊರಟರು, ನಾಶ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಎಷ್ಟೋ ಸಂಕಲ್ಪ ಆಗಿದೆ ಇಲ್ಲ ಅಂತಲ್ಲ, ಒಂದೊಂದು ಸಂಕಲ್ಪ ಮಿಸ್ ಆಗಿಬಿಡುತ್ತೆ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಕೂಡ ಯೋಗ್ಯರಿಗೆ ಸಂಕಲ್ಪ ಸಾಮಾನ್ಯ ಹೇಗೆ ಬರುತ್ತೆ? ಒಳ್ಳೆ ಸಂಕಲ್ಪನೇ ಬರುತ್ತೆ. ಅರ್ಥ ಆಯ್ತಾ? ಯೋಗ್ಯರಿಗೆ ಅಪರೋಕ್ಷ ಜ್ಞಾನ ಅನ್ನೋದು ಭಾರಿನ ಕ್ಲಾರಿಟಿ ಜಾಸ್ತಿ ಆಗಿಬಿಡುತ್ತೆ. ಅದು ಇಷ್ಟ ಆದರೂ ಕೂಡ ಸ್ವಲ್ಪ ಬ್ಲಾಕ್ ಇರುತ್ತೆ. ಅದು ಹೋಗೋದು ಯಾವಾಗ? ಮೋಕ್ಷಕ್ಕೆ ಹೋದ್ಮೇಲೆ ಮಾತ್ರ MM ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ದೇವತ ಶ್ರುತೇ. ಅಲ್ಲಿ 100% ಮೋಕ್ಷಕ್ಕೆ ಹೋದ್ಮೇಲೆ ಸಮಸ್ತೆ. ಸ ತೇಜಸಿ ಸೂರ್ಯೇ ಸಂಪನ್ನೋ ಯಥಾ ಪಾದೋದರ. ನೋಡಿ, ತೇಜಸಿ ಸೂರ್ಯೇ ಸಂಪನ್ನ, ಸೂರ್ಯನ ಮೂಲಕ ಹೋದ್ಮೇಲೆ ಯಥಾ ಪಾದೋದರ ತ್ವಚಾ ವಿನಿರ್ಮುಚ್ಯತೆ. ಪಾದೋದರ ಅಂದ್ರೇನು? ಸರ್ಪ. ಪಾದವೇ ಉದರ, ಅದು ಉದುರು ತುಂಬ ಪಾದ ತೆಳ್ಕೊಂಡು ಹೋಗುತ್ತೆ. ತೆಳ್ಕೊಂಡು ಹೋಗೋದ್ರಿಂದ ಏನಂತ ಕರೀತಾರೆ? ಅದು ಬಟ್ಟೆನೇ ಪಾದ ಇದ್ದ ಹಾಗೆ, ಬಟ್ಟೆನೇ ಪಾದ. ಅದು ತೆಳ್ಕೊಂಡು ಹೋಗೋದ್ರೆ ಏನಂತ ಕರೀತಾರೆ? ಅದಕ್ಕೆ ಪಾದೋದರ ಅಂತ ಹೆಸರು ಹಾವುಗಳಿಗೆ. ಅವು ಉರಾಗ, ಉರಗ ಅಂದ್ರೆ ಅದೇ ರೀತಿ ಉರಗ, ಉರಸಾಗಚ್ಚತಿ ಇತಿ ಉರಗ. ತೆವಳಿಕೊಂಡು ಹೋಗೋದ್ರಿಂದ ಉರಗ ಅಂತ ಕರೀತಾರೆ. ಪಾದೋದರ ತ್ವಜ ಅಂದ್ರೇನು? ಪೊರೆ. ಪಾದೋದರ ತ್ವಚಾ ವಿನಿರ್ಮುಚ್ಯತೆ. ಈ ಹಾವು ಹೇಗೆ ಪೊರೆ ಕಳಿಸಿಕೊಳ್ಳುತ್ತೋ ಹಾಗೇನು ಮಾಡ್ತಾನೆ ಇವನು? ಈ ದೇಹ ಬಿಟ್ಟು ಹೋಗ್ತಾನೆ, ಪಾಂಚಭೌತಿಕ ದೇಹ ಬಿಟ್ಟು ಹೋಗ್ತಾನೆ. ಬಟ್ ಹಾವಿಗೆ ಇನ್ನು ಮತ್ತೆ ದೇಹ ಇದೆ, ಪೊರೆ ಬಿಟ್ಟಮೇಲೆ ಕೂಡ ಒಳಗೆ ಏನಿದೆ ದೇಹ ಇದೆ. ಬಟ್ ಎಂಥ ದೇಹ ಇಲ್ಲ, ಈ ಪೊರೆ ಬಿಟ್ಟು ಬಿಟ್ಟೋಯ್ತು. ಪೊರೆ ಹೇಗಿರುತ್ತೆ ಹೆಚ್ಚು ಕಡಿಮೆ? ಹಾವಿದ್ದಾಗೆ ಇರುತ್ತೆ. ಸುಮ್ಮನೆ ದೂರದಲ್ಲಿ ಫಸ್ಟ ಪರೆ ಬಿಟ್ಟು ನೋಡಿದ್ರೆ ಹಾವು ಕಂಡಗೆ ಕಾಣುತ್ತೆ, ಒಳಗೇನಿರೋದಿಲ್ಲ. ಆ ರೀತಿಯಾಗಿ ಈ ದೇಹ ಬಿಟ್ಟು ಹೋಗ್ಬಿಡ್ತಾ, ಇದು ಎಲ್ಲ ದೇಹ ಬಿಟ್ಟು ಹೋಗೋದು ಜೀವರಂದ್ರೆ ಹಾಗೆ. ಅದೇ ದೃಷ್ಟಾಂತನೇ, ಒಂದು ದೇಹ ಸವೆತ ಹೋಗಿ ಇನ್ನೊಂದು ದೇಹ ಹಾಗೆ ಇದೆ, ಸಿಮಿಲರ್ ದೇಹ ಇದು. ಬಟ್ ಆ್ಯಕ್ಚುಲಿ ಏನಿಲ್ಲ ಅದರೊಳಗೆ, ಜೀವ ಇಲ್ಲ, ಅದರ ಪರೆ ಒಳಗೆ ಹಾವಿಲ್ಲ. ಹಾವಿನ ದೇಹದಿಂದ ಪರೆ ಹೊರಗೆ ಬಂದಾಗ ಒಂದೊಂದು ದೇಹ ಬಿಡ್ತಾ ಬಿಡ್ತಾ ಹೋಗ್ತಾನೆ. ಅದು ಲಾಸ್ಟ್ ದೇಹ ಬಿಟ್ಟಮೇಲೆ ಮತ್ತಿನ್ನು ಪರೆ ಚಾನ್ಸ್ ಇಲ್ಲ. ಇನ್ನೂ ಪರೆ ಯಾವ್ದು ಉಳ್ಕೊಂಡಿದೆ ಅವನಿಗೆ? ಈ ದೇಹ ಬಿಟ್ಟಮೇಲೆ ಕೂಡ ಲಿಂಗದೇಹದ ಪೊರೆ ಇದೆ, ಅದು ಹೋಗಿಲ್ಲ. ಅದು ಹೋಗೋದು ಯಾವಾಗ? ಹೃದಯಸ್ನಾನ ಮಾಡಿದ ಮೇಲೇ ಹೋಗೋದು. ಏವಂ ಈ ವಸ ಪಾಪನಾ ವಿನಿರ್ಮುಕ್ತ, ಪಾಪದಿಂದ ಹೇಗೆ ಬಿಡುಗಡೆ ಹೊಂದ ಎಕ್ಸಾಂಪಲ್ ಕೊಟ್ರು. ಪೊರೆಯಿಂದ ಹೇಗೆ ಹಾವು ಬಿಡುಗಡೆ ಹೊಂದುತ್ತೋ ಹಾಗೆ ಪಾಪದಿಂದ ಜೀವ ಬಿಡುಗಡೆ ಹೊಂದ್ತಾನೆ ಅಪರೋಕ್ಷ ಜ್ಞಾನ ಬಂದ ಮೇಲೆ. ಅದ್ರ ಜಾಸ್ತಿ ಅದರದ್ದ ಬಂದು ಜೊತೆಗಿದೆ. ಅದರದ್ದು ಹೇಗಿದೆ ಅಂತ ಕೇಳಿದರೆ ಸೃಷ್ಟಿ ಭಾಳ ಯಾವುದು ಎರಡು ಸಮೀಟರ್ಸ್ ಆಗಿಬಿಡ್ತಾರೆ. ಯಾಕೆ ಅಭಿವೃದ್ಧಿ ಹೇಗೆ ಕೊಟ್ಟಿದ್ದೆ ಯಾವಾಗ? ಸೃಷ್ಟಿ ತರಬೇಕಾದ್ರೆ ಕೊನೆಗೆ ಹೋಗೋದು ಯಾವಾಗ? ಫೈನಲ್ ಲೈಫ್ ಕಾಲಕ್ಕೆ ಹೋಗೋದು, ಅದಕ್ಕಿಂತ ಮುಂಚೆ ಹೋಗೋದಿಲ್ಲ. ಅದು ಅಲ್ಲಿವರೆಗೆ ಆ್ಯಕ್ಟಿವಿಟಿ ಇಲ್ಲ. ಜೀವನಿಗೆ ಎಕ್ಸ್ಟರ್ನಲ್ ಆ್ಯಕ್ಟಿವಿಟಿ ಬರೋದು ಯಾವಾಗ? ಸ್ಟ್ರೈಟಾಗಿ ಶುರುವಾಗೋದು ಅಭಿವೃದ್ಧ ದೇಹ ಬಂದಾಗ. ಅವ್ರು ಯಾವುದಕ್ಕೆ ಎಲಿಜಿಬಲ್ ಆಗಿಬಿಡ್ತಾರೆ? ಅಡ್ಮಿಷನ್ ಇನ್ನೂ ಕ್ಲಾಸ್ ಶುರುವಾಗಿಲ್ಲ, ಅಡ್ಮಿಷನ್ ಆದರೆ ಹಾಗೆ ಕ್ಲಾಸ್ ಶುರುವಾಗಿಲ್ಲ, ಅಡ್ಮಿಷನ್ ಆಗಿಬಿಟ್ಟಿದೆ. ಬಟ್ ಎಲ್ಲದಕ್ಕೂ ಅವ್ರ ಆನ್ಸರ್ ಆ್ಯಸ್ ಎ ಸ್ಟೂಡೆಂಟ್ ಇದು ಓಕೆ, ಇನ್ನು ಕ್ಲಾಸ್ ಶುರುವಾಗಿಲ್ಲ. ಅದು ಶುರುವಾಗೋದು ಯಾವಾಗ? ಅದು ಟೈಮ್ ಟೇಬಲ್ ಅನೌನ್ಸ್ ಮಾಡಿ ಶುರುವಾಗ್ತದೆ. ಆ ಥರ ಶುರುವಾಗೋದು ಪಂಚಭೌತಿಕ ದೇಹ ಬಂದ ಮೇಲೆ. ಗೊತ್ತಾಯ್ತಾ? ಲಿಂಗದೇಹ, ಅನಿರುದ್ಧ ದೇಹ, ಪಂಚಭೌತಿ. ಲಿಂಗದೇಹ ಅನಿರುದ್ಧ ಎರಡು ಒಟ್ಟಿಗೆ ಹೋಗೋದು. ಅದೇ ಹೇಳಿದ್ದು ಈಗ ಒಟ್ಟಿಗೆ ಹೋಗ್ತದೆ, ಜೊತೆಗೆ ಹೋಗಿದ್ದು ಸಮಿಟೇನೆಸ್ ಆಗಿ. ಅಲ್ಲ ಅಲ್ಲ, ಜೊತೆಗೆ ಹೋಗ್ತಾವೆ ಒಟ್ಟಿಗೆ ಎರಡು. ಸೃಷ್ಟಿ ಬಂದಮೇಲೆ ಅಲ್ಲಿವರೆಗೆ ಇರ್ತದೆ ಕೊನೆವರೆಗೂ. ಆ ಪ್ರೋಸೆಸ್ಸರ್ ಅಲ್ಲಿ ಜೀವ ಇರ್ಲಕ್ಕೆ ಬರೋದಿಲ್ಲ ಹೋದ್ರೆ. ಅರ್ಥ ಆಯ್ತಾ? ಈಗ ಒಂಥರ ಅನಾದಿ ಕಾಲದ ಜೀವನಿಗೆ ಲಿಂಗದೇಹ ಇದೆ ಈಗ. ಬಟ್ ಅನಿರುದ್ಧ ಕೊಟ್ಟಮೇಲೆ ಎಂಟರ್ ಆಗ್ತಾನೆ ಇದಕ್ಕೆ, ಈ ಫೀಲ್ಡಿಗೆ ಎಂಟರ್ ಆಗ್ತಾನೆ. ಈ ಫೀಲ್ಡಿಂದ ಡೀಲಿಂಗ್ ಆಗ್ಬೇಕಾದ್ರೆ ಏನಾಗ ಮತ್ತೆ ಎರಡು ಒಟ್ಟಿಗೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಏನು ಡಿಫರೆನ್ಸಾ? ತೆರೆ ಅಂತ ಹೇಳಿಲ್ಲ ಈಗ. ಒನ್ ಮೋರ್ ಕವರಿಂಗ್ ಅದು, ಒನ್ ಮೋರ್ ಕವರಿಂಗ್. ಈಗ ಒಂದು ನಿಂತರ್ತೀರಿ ಅಂಗಡಿಯಿಂದ, ಯಾವುದೋ ಒಂದು ನಿಂತರ್ತೀರಿ, ಫರಣಿ ತರ್ತೀರಿ, ಅದರೊಳಗೆ ಇನ್ನೊಂದು ಇಟ್ಟು ಅದರೊಳಗೆ ಬಂಗಾರ ಇಟ್ಟಿರ್ತಾನೆ ತಿಳ್ಕೊಂಬ. ಆ ಥರ ಅದರೊಳಗೆ ಇನ್ನೊಂದು ಚುಚ್ಚುತ್ತಿರ್ತಾನೆ, ಒಂದು ಕೆಂಪು ಇದನ್ನು ಚುಚ್ಚಿಬಿಟ್ಟು ಅದರೊಳಗೆ ಇಟ್ಟಿರ್ತಾನೆ ಮತ್ತೆ. ಹಾಂ, ಮೇಲೊಂದಿದ್ದು ಅದರೊಳಗೆ, ಆ ಥರ ಒಳಗೆ ಸೇಫ್ಟಿ ಅದು. ಆ ಥರ ದೇವನಿಗೆ ಅಷ್ಟರ ಇಟ್ಟಿದ್ದಾನೆ ಪರಮಾತ್ಮ. ವಿನೂಚಿತೆ ಏವಂ ಮೈವ ಸಪಾಪ್ಮನ ವಿನಿರ್ಮುಕ್ತ ಸ ಸಂಪ್ರಾಪ್ನೋತಿ ವಿರಜಾನದೀಂ. ಈ ಮನುಷ್ಯ ಜೀವನದೊಳಗೆ ಬೆಳಗ್ಗಿನ ಸಾಯಂಕಾಲದಲ್ಲೂ ಡ್ರೆಸ್ ಹಾಕೋದನ್ನು ತಿಳ್ಕೊಬೋಣ. ದೇವ್ರ ಪೂಜೆ ಕೊಲಕ್ಕೆ ಹಾಕೋತಿರ್ತಾನೆ, ಮಡಿ ಉಟ್ಕೊಂಡು ಕೂತಿರ್ತಾನೆ. ಅದೆಂಥ ದೇಹ ಅದು? ಬ್ರಾಹ್ಮಣಾದಿ ದೇಹ ಇದ್ದಾಗ. ಆಫೀಸ್ಗೆ ಹೋಗ್ತಾ ಒಳ್ಳೆ ಸೂಟು ಬೂಟ್ ಹಾಕೊಂಡು ಹೊರಟುಬಿಡ್ತಾರೆ, ಅದೇ ಕ್ಷತ್ರಿಯ ದೇಹ ಇದ್ದಾಗ. ಗೊತ್ತಾಯ್ತಿಲ್ಲ. ಆಮೇಲೆ ಕೆಲವು ಶೌಚಾದಿಗಳಿಗೆ ಉಪಯೋಗಿಸ್ತಾರೆ ಸಾಮಾನ್ಯವಾಗಿ, ಅದೆಲ್ಲ ಶೂದ್ರ ದೇಹ ಇದ್ದಾಗ. ಆಮೇಲೆ ನಿದ್ದೆ ಹೊಡಿತಾರೆ, ಯಾವ ಲೀಲಿಂಗ್ ಕಾಲಾಗಿಬಿಟ್ಟಿರ್ತಾರೆ. ಗೊತ್ತಾಯ್ತು? ನಮ್ಮ ದೇಹ ನಿತ್ಯದಲ್ಲೂ ಕೂಡ ಡ್ರೆಸ್ ಹೇಗೆ ಚೇಂಜ್ ಮಾಡ್ತೀವೋ ದೇಹ ಚೇಂಜ್ ಆಗ್ತಾ ಇರುತ್ತೆ. ಡ್ರೆಸ್ ಚೇಂಜ್ ಮಾಡೋದಂತೆ ವಾಸಾಂಶ ಜೀರ್ಣಾನೆ ಭಗವಂತ ಹೇಳಿಬಿಟ್ಟಿದ್ದಾನೆ. ವಾಸಾಂಶ ಜೀರ್ಣಾನೆ ಮಡಿ ಕೂತಾಗ ನೀವು ಮಡಿಲಿ ಪ್ಯಾಂಟಿಗೆ ಇಟ್ಟು ಶೂಟ್ ಹಾಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಬರುತ್ತಾ? ಅದು ಬ್ರಾಹ್ಮಣ ದೇಹ ಮಧ್ಯೆ ಅಂತ ಶುದ್ಧ ದೇಹ. ನಮ್ಮಲ್ಲಿ ಶುದ್ಧ ವಸ್ತ್ರ ಮಡಿ ಬಟ್ಟೆ ಅಂತೀವಲ್ಲ, ಹಾಗೆ ಮಡಿ ಬಟ್ಟೆ ಅಂತ ಕರೆದ ಹಾಗಿರುತ್ತೆ. ಅದನ್ನು ಅದಕ್ಕೆ ಉಪಯೋಗಿಸ್ಬೇಕು. ಅದನ್ನ ಬಿಟ್ಟು ಮಡಿ ಬಟ್ಟೆ ಸ್ಮೋಕ್ ಮಾಡ್ತಾ ಕೂತ್ಕೊಂಡು ಹೇಗಿರುತ್ತೆ? ಅದಲ್ಲ ಅಸಹ್ಯದ ಮಯ ಆಗಿಬಿಡುತ್ತೆ. ಅದು ಮ್ಯಾಚೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನು ಈ ಇಂಥ ಕೆಲಸ ಮಾಡ್ತೀರಲ್ಲ, ಇದರಲ್ಲಿ ಹೀಗೆ ಮಾಡೋದಾ ಅಂತ ಕೇಳ್ತಾರಲ್ಲ, ಆ ಟೈಮ್ ಇವತ್ತು ಅದೆಲ್ಲ ಅರ್ಥನೇ ಇಲ್ಲ ಆಗಿಬಿಟ್ಟಿರೋದ್ರಿಂದ ಹೊರಟೋಯ್ತು. ಹೇಳಿದಲ್ಲ, ಉಪಯೋಗಿಸಿರ್ತಾರೆ ಹಿಂದೆ ಮನೆಯಾಗಿದ್ದಾಗ. ಫಸ್ಟ್ ಕ್ಲಾಸ್ ಬಡಿ ಉಟ್ಕೊಂಡು ಬಡಿಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಯಾರೋ ಕೆರಳಕ್ಕೆ ಬರಬೇಕು ಸ್ಕೂಟ್ರ್ ಮೇಲೆ, ಕಾಯ್ಕೋತ ಕೂತಿರ್ತಿದ್ರು. ಬರೋ ಲೇಟ್ ಆದ ತಕ್ಷಣ ಎದುರಿಗೆ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗಿ ಒಂದು ಕಾಫಿ ಕುಡಿದು ಬೇಡಿ ಸೀರೆ ಸೆಗದಿಟ್ಬಿಡ್ತಿದ್ದ. ಅವ್ರು ಬಂದ ತಕ್ಷಣ ಅಲ್ಲಿ ಬಿಸಾಯಿ ಕುತ್ಕೊಂಡು ಸ್ಕೂಟ್ರ್ಗೆ ಹೊರಡ್ಬಿಡ್ತಿದ್ದು. ಹಾಗೆ ಹೋಗುದು ಅವ್ರು ಯಾಕೆ ಕರ್ಕೊಂಡೋಗ್ತಿದ್ರು? ಭಯ ಭಾರಿ ಆಶ್ಚರ್ಯ. ಕರ್ಕೊಂಡು ಹೋಗೋರು ಕೂಡ ಅತ್ಯಂತ ಸಂಕೋಚಾರಿ ಪಡ್ತಿದ್ದಿಲ್ಲ, ಅಲ್ಲೇ ಸೇರ್ಕೊಂಡಿದ್ರು ಬಿಸಾಯಿ ಹೋಗೋದು ಹತ್ತಿರಬಿಡೋದು. ಈ ರೀತಿ ಇದ್ರೆ ಎಷ್ಟು ಅಸಹ್ಯ. ಅದು ಮ್ಯಾಚ್ ಆಗಬೇಕಲ್ಲ ಕೊನೆ ಪಕ್ಷ. ಅದಕ್ಕೆ ಬ್ರಾಹ್ಮಣ ಶೇಚೆ ದೇವಹೋಯಂ ಕ್ಷುದ್ರ ಕಾಮಾಯ ನಿಶ್ಚತೆ. ಬ್ರಾಹ್ಮಣರು ಯೂನಿಫಾರ್ಮ್ ಯಾವುದಕ್ಕಲ್ಲ, ಅದು ಕ್ಷುದ್ರ ಕಾಮನೆಗಳಲ್ಲ. ಸಂಪ್ರಾಪ್ನೋತಿ ವಿರಜಾಂ ನದೀಂ ಪಾಪ್ಮನಾ ವಿನಿರ್ಮುಕ್ತ. ಈ ಸ್ಟೇಜ್ ದಾಟಿದ ಮೇಲೆ ಸ ಸಂಪ್ರಾಪ್ನೋತಿ ವಿರಜಾಂ ನದೀಂ. ವಿರಜಾ ನದಿ ಏನಂತ, ವಿರಜ ಅಂದರೆ ರಜ ಅಂದರೆ ದೋಷ, ವಿರಜ ಅಂದರೆ ನಿರ್ದೋಷ ಅಂತ, ನಿರ್ದೋಷವಾದ ನದಿ ಅಂತ. ಈ ನದಿಗಳೆಲ್ಲ ದೋಷ ಇದೆ, ಏನು ಬಿವು ಪ್ರಾಕೃತ ಆಗಿರೋದೇ ದೋಷ. ಫಸ್ಟ್ ಆಫ್ ಆಲ್ ವಿರಜಾಂ ನದೀಂ ತತ್ ಸುಕೃತ ದುಷ್ಕೃತೆ ವಿಧುನೂತೆ. ಇವತ್ತು ಕರಿಬೇಕಾದ್ರೆ ಅದೇ ನೀರಲ್ಲಿ ಕರೆದ್ರೆ ಕರೆದ್ರಂತ ಕರೆಯೋದಿಲ್ಲ. ಯಾವ್ದು ಕರಿಬೇಕನ್ನ? ಎಣ್ಣೆಯಲ್ಲೇ ಕರಿಬೇಕು. ನೀರಲ್ಲಿ ಕರೆದ್ರೆ ಇನ್ನು ಎಲ್ಲ ಇದ್ರೆ ಹೋಗ್ಬಿಟ್ಟೆ ಅಷ್ಟೇ. ಎಣ್ಣೆಯಲ್ಲಿ ಕರೆದ್ರೆ ಹ್ಯಾಕ್ ಕರೆಯೋದು ಅಂತಾರ. ಇದು ಹೋಗ್ಬೇಕು ವಿರಜಾನದಿಯಲ್ಲಿ ಮಾಡಿದ್ರೆ ಮಾತ್ರ ಹೋಗೋದಿಲ್ಲ, ಹೋಗೋದಿಲ್ಲ. ವಿರಜಾಸ್ಥಾನ ಮಾಡೋದು ಹೊರತು ಲಿಂಗದೇಹ ಡೀಲಿಂಗ್ ಆಗೋದೇ ಇಲ್ಲ. ನದಿನೇ ನೀರೇ, ಈ ನೀರಲ್ಲ ಅಷ್ಟೆ. ಲಕ್ಷ್ಮಾತ್ಮಕಾದ ನದಿ. ನದೀಂ ತತ್ ಸುಕೃತ ದುಷ್ಕೃತೆ ವಿಧುನೂತೆ. ನೀರು ಇದ್ದಿದ್ದೆ ನೀರೇ ಇರ ಲಕ್ಷ್ಮಾತ್ಮಕವಾದ ದ್ರವ, ಲಕ್ಷ್ಮಾತ್ಮಕ ದ್ರವ. ನದಿ ಅಂತ ಕರೆದ ನೀರಿರಲೇಬೇಕಲ್ಲ. ವಿರಜಾಂ ನದಿ ತತ್ ಸುಕೃತ ದುಷ್ಕೃತೆ ವಿಧುನೂತೆ. ಏನ ಅಲ್ಲ ಅಂತ ಅದಕ್ಕೆ ಹೇಳ್ತಿರೋದು. ಈಗ ಅಪ್ರಾಕೃತ ನದಿ, ನದಿಗಳಲ್ಲಿ ಶ್ರೇಷ್ಠ ಗಂಗಾ ನದಿ, ಇದು ಎಲ್ಲಿ ಮಟ್ಟಿಗೆ ಪ್ರಾಕೃತ ನದಿಗಳಲ್ಲಿ ಅಂತ ಅರ್ಥ. ಅರ್ಥ ಆಯ್ತಿಲ್ಲ, ವಿರಜಾ ನದಿಗೆ ದೊಡ್ಡದು ಅಂದ್ಬಿಟ್ಟು ತಪ್ಪಾಗುತ್ತೆ. ಅರ್ಥ ಆಯ್ತಾ? ತತ್ ಸುಕೃತೃಷ್ಕೃತೆ ವಿಧೂನೂತೆ, ಲೋಕಗಳಲ್ಲಿ ಶ್ರೇಷ್ಠ ಸತ್ಯಲೋಕ, ಪ್ರಾಕೃತ ಲೋಕದಲ್ಲಿ ಅಷ್ಟೇ. ಅಪ್ರಾಕೃತ ಮತ್ತೆ ವೈಕುಂಠನೇ ಹೋಗ್ಬೇಕು ಅಲ್ಲಿಗೆ. ಅದೇ ರೀತಿ ಸುಕೃತ ದುಷ್ಕೃತಗಳನ್ನ ಪೂರ್ತಿ ಕಳ್ಕೊಳ್ತಕ್ಕಂಥ ಸ್ಟೇಜ್ ಅದು. ಅಸುಖ ಪೂರ್ತಿ ಹೋಗುತ್ತಂದ್ರೆ ಅರ್ಥ ಏನು? ಚಾನ್ಸಸ್ಸೇ ಇಲ್ಲ. ಮೂರು ಲಿಂಗದೇಹ ಇದರಿಂದ ಅವನಿಗೆ ಯಾವುದೇ ಇಲ್ಲದೆ ಹೋದರೂ ಕೂಡ ಲಿಂಗದೇಹ ಇದೇನು ತೋಂದಿತ್ತು ಅದು ಹೊರಟೋಯ್ತು. ತೇ ಬ್ರಹ್ಮಲೋಕೇತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ಇದೆ ಚ. ತೇ ಬ್ರಹ್ಮಲೋಕೆ, ಅವರೆಲ್ಲ ಬ್ರಹ್ಮಲೋಕದಲ್ಲಿ ಇದ್ದು ಪರಾಂತಕಾಲೆ, ಪರಕಾಲದ ಕೊನೆಗೆ. ಪರಾಂತಕಾಲ ಅಂದ್ರೇನು? ಪರಕಾಲದ ಕೊನೆಗೆ. ಪರಕಾಲ ಅಂದ್ರೇನು? ಬ್ರಹ್ಮದೇವರು 100 ವರ್ಷ ಆಯುಷ್ಯವನ್ನು ಪರಕಾಲ ಅಂತ ಕರೀತಾರೆ. 100 ವರ್ಷದ ಕಾಲದ ಕೊನೆಗೆ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೆ, ಪರಾಮೃತನಾದ ಪರಮ ಅನುಗ್ರಹದಿಂದ ಎಲ್ಲರೂ ಮುಕ್ತರಾಗ್ತಾರೆ. ಸೊ ಮುಕ್ತಿಯ ಅಲ್ಟಿಮೇಟ್ ಆ ಸ್ಟೇಜಲ್ಲಿ ಪೂರ್ತಿ ಮುಕ್ತಿ ಆಗೋದು. ಅಲ್ಲಿ ಅವರಿನ್ನೂ ಮುಕ್ತಿ ಆಗಿಲ್ಲ ಅಂತಾನೆ ಹೆಸರು. ಅನ್ಯಥಾಭಾವ ನಿಯಮೋ ಅನೃತತಾ ಕಾರ್ಯಕಾರಣೇ ಇತಿ ಚ. ಅನ್ಯಥಾಭಾವ ನಿಯಮ ಅನೃತತಾ ಕಾರ್ಯಕಾರಣೇ ಇತಿ ಚ. ಯಾವಾಗಲೂ ಕೂಡ ಅನೃತ ಅನ್ಯಥಾಭಾವ ನಿಯಮ. ಅನ್ಯಥಾ ಭಾವ ಅಂದ್ರೇನು? ಒಂದು ಕಾರ್ಯ ಆಗಿಲ್ಲ ಅಂದರೆ ಇನ್ನೂ ಆ ರೂಪ ತಗೊಂಡಿಲ್ಲ ಅಂತ ಅರ್ಥ. ಇನ್ನೂ ಕೂಡ ಆಗಿ ಬದರಿ ಹೋಗಿದ್ದಾನೆ, ಸ್ನಾನನೂ ಮಾಡಿದ್ದಾನೆ, ಗುಡಿ ಹತ್ರ ಹೋಗಿದ್ರು, ಬಾಗಿಲು ತೆಗೆದಿಲ್ಲ, ಕಾಯ್ತಾ ಇದ್ರೆ ಹಾಗೆ ಹಾಗೆ ಬದರಿಗೆ ಹೋಗಿದ್ದು ಹೋದೆ ಎಲ್ಲ ಹೋಗ್ತಾ ಎಲ್ಲ ಆಗಿರೋದು ಹೋದೆ. ಬಟ್ ಲಾಸ್ಟ್ ಸ್ಟೇಜ್ ಬಾಕಿ ಉಳ್ಕೊಂಡಿದೆ. ಏನದು? ದೇವದರ್ಶನ ಒಂದು ಸ್ಟೇಜ್ ಇದೆ, ಆ ಸ್ಟೇಜಲ್ಲಿ ವೇಟ್ ಮಾಡ್ತಿದ್ದ, ವೇಟ್ ಮಾಡ್ತಾ ಕೂತಿರ್ತಾರೆ. ಗೊತ್ತಾಯ್ತಾ? ಆ ಸ್ಟೇಜ್ ಇನ್ನೇನು ಮಾಡದೆ ತೆರೆ ಹಾಕಿರ್ತಾರೆ, ಕೆಲವರು ಹೋಗಿ ತೆರೆ ಹಾಕ್ಬಿಟ್ಟಿರ್ತಾರೆ. ಕೆಲವರದ್ದು ಜನ ಬರೋದೇ ತೆರೆ ಹಾಕ್ತಾರೆ, ಕಾಯಿಲೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಹೋದ್ರೆ ತೆರೆ ಹಾಕ್ಬಿಡ್ತಾರೆ, ಎಲ್ಲ ಕಾಯ್ಕೊತ ನಿಂತಿರ್ತಾರೆ. ಅವ ಆ ಸ್ಟೇಜಲ್ಲಿ ತೆಗಿತಾರೆ, ಆ ಸ್ಟೇಜಲ್ಲಿ ಕಾದ ಕಾಯ್ತಿರ್ತಾರೆ ಅಷ್ಟೆ. ಇನ್ಯಾವುದು ಬಾಕಿ ಉಳಿದಿಲ್ಲ, ಆ ಸ್ಟೇಜ್ ಮಾತ್ರ ಬಾಕಿ ಉಳಿದರು. ಯಾರು ಉತ್ತಲ್ಲಿರ್ತಾರೆ? ಅದೇ ಸ್ವರೂಪನೇ ಆವಿರ್ಭಾವ, ಪೂರ್ಣ ಆವಿರ್ಭಾವ ರಾಗ ಸ್ವರೂಪ. ಗೊತ್ತಾಯ್ತು? ಯಾವಾಗ ಯಾವ ಶರೀರ ಬಂದಿರೋದಿಲ್ಲ? ಸ್ಥೂಲ ಶರೀರ ಪ್ರಶ್ನೆ ಏನು ಬಂತು? ಸ್ಥೂಲ ಶರೀರ ಇರೋದೇ ಅಣ್ಣ ರೂಪ ಜೀವ. ಹೌದು, ಯಾವಾಗ ಅನುರೂಪದನ್ನೇ ಜೀವ ಇರೋದು. ಸ್ವರೂಪ ದೇಹ ಅಂದ್ರೆ ಅನುರೂಪ ಅಂತ ತಗೊಳ್ಬೇಕು, ಕಾಮರೂಪೇ ಅಂತ ತಗೊಳ್ಬೋದು ಅಷ್ಟೇ. ನಾವು ಅನ್ಯಥಾ ಭಾವ ನಿಯಮೋ ಅನೃತತಾ ಕಾರ್ಯಕಾರಣೇ ಇತಿ ಚ. ನ ಚ ಕೃಷ್ಯಾದಿ ಲೌಕಿಕ ಸಾಧನಸ್ಯ ಫಲಸ್ಮರಣ ಅನಪೇಕ್ಷತ್ವಾತ್ ಸ್ವರ್ಗಮೋಕ್ಷಯೋರಪಿ ತಥಾತ್ವಮಿತಿ ವಾಚ್ಯಂ. ನಚ ಕೃಷ್ಯಾದಿ ಲೌಕಿಕ ಸಾಧನಸ್ಯ ಫಲಸ್ಮರಣ ಅನಪೇಕ್ಷತ್ವಾತ್ ಸ್ವರ್ಗಮೋಕ್ಷಯೋರಪಿ ತಥಾತ್ವಮಿತಿ ವಾಚ್ಯಂ. ಕೃಷ್ಯಾದಿ ಲೌಕಿಕ ಸಾಧನಕ್ಕೆ ಬೇರೆ ಫಲಗಳನ್ನು ಉಪೇಕ್ಷ ಪಡದೇ ಇರೋ ಹಾಗೆ ಸ್ವರ್ಗಮೋಕ್ಷಗಳಿಗೂ ಕೂಡ ವಿಶೇಷ ಏನಿಲ್ಲ ಅಂತ ತಿಳ್ಕೊಳ್ಬಾರದು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಾರೆ. ಕ್ರಿಯಾನುವೃತ್ತಿ ಲೌಕಿಕೆ ಸಾಧನೇತು ಮನೋನುವೃತ್ತಿ ವೈದಿಕೆ ಸಾಧನೆ ಸ್ಯಾತ್ ಭವೇತ್ ಫಲಂ ಸರ್ವಥಾ ಇದ್ದೇವ ತಸ್ಮಾತ್ ಸ್ಮರೇತ್ ಸದಾ ನಿಶ್ಚಿತತ್ವೇನ ವಿದ್ವಾನ್ ಇತಿ ಶ್ರುತೇ ತದನುಸಾರ್ಯನುವೃತ್ತೇ ಲೌಕಿಕ ವೈದಿಕಯೋ ಸಾಮ್ಯಾತ್ ಅಥೋ ಅತ್ರ ಫಲಾನುಸ್ಮರಣ ಲವನಾದಿ ಕೃಷ್ಯನುವೃತ್ತಿ ವದ್ರಷ್ಟವ್ಯಂ ವಚನ ಪ್ರಾಮಾಣ್ಯಾತ್. ನಚ ಕೃಷ್ಯಾದಿ ಲೌಕಿಕ ಸಾಧನಸ್ಯ ಫಲಸ್ಮರಣ ಅನಪೇಕ್ಷತ್ವಾತ್. ಕೃಷ್ಯಾದಿ ಲೌಕಿಕ ಸಾಧನಗಳಿಗೆ ಕೊನೆ ಫಲ ಅಂತ ಇಲ್ಲ. ಅದು ಧಾನ್ಯ ಬಂತು, ತಿಂದ ಮುಗಿದು, ಇನ್ನೇನು ಮೇಲಿನ ಫಲ ಏನೂ ಇಲ್ಲ. ಅದೇ ರೀತಿಯೇ ಸ್ವರ್ಗ ಮೋಕ್ಷದಲ್ಲೂ ಹಾಗಾಗಿಬಿಡಲಿ, ಏನಾಗಿಬಿಡಲಿ, ಸ್ವರೂಪ ವ್ಯಕ್ತಿ ಆಯಿತು, ಮುಗಿದು, ಇನ್ನೇನೂ ಇಲ್ಲ, ಸುಖಾನುಭವ ಎಲ್ಲ ಹೇಳಕ್ಕೆ ಹೋಗಬೇಡಿ ಅಂತ ಕೇಳಿದರೆ ಹಾಗಲ್ಲ. ಕೃಷ್ಯಾದಿ ಲೌಕಿಕ ಸಾಧನಗಳು ಕೂಡ ಬೇರೆ ಫಲ ಏನೂ ಇಲ್ಲದ ಹೋದರೂ ಧಾನ್ಯ ತಂದುಬಿಟ್ಟ ಮನೆಗೆ, ಕೃಷಿ ವ್ಯವಸಾಯ ಈ ವರ್ಷದ ವ್ಯವಸಾಯ ಮುಗೀತು ಅಂತ ಹೇಳಿದ. ಆದರೆ ಕೂಡ ಧಾನ್ಯದ ಫಲ ಮುಂದೇನಿದೆ? ಧಾನ್ಯದಿಂದ ಮುಂದೇನು ಬರೋದಿಲ್ಲ ನಿಜನೇ. ಬಟ್ ತಿಂದೇ ಹೋದರೆ ಧಾನ್ಯ ಮಾಡಿದ್ರೆ ಹಾಗೆ ಅರ್ಥ, ತಾನಾರು ಯಾರು ತಿನ್ನಲೇಬೇಕಲ್ಲ, ಅದಕ್ಕೆ ಫಲಸ್ಮರಣ ಅಲ್ಲಿದ್ದೇ ಇದೆ. ಕ್ರಿಯಾನುವೃತ್ತಿ ಲೌಕಿಕೇ ಸಾಧನೇತು, ಲೌಕಿಕ ಸಾಧನಗಳಲ್ಲಿ ಕೃಷಿ ಮಾಡಿದ ಧಾನ್ಯ ಬಂತು, ಮುಗಿದೋಯ್ತು, ಮತ್ತೇನು ಮಾಡ್ತಾರೆ ಮುಂದಿನ ವರ್ಷ ಮತ್ತೆ ಕೃಷಿ ಮಾಡ್ತಾರೆ. ಅದು ಕ್ರಿಯಾ ಅನುವೃತ್ತಿ, ಕ್ರಿಯೆಯನ್ನು ಪುನರಾವರ್ತನೆ ಮಾಡಿದ ಲೌಕಿಕ ಸಾಧನದಲ್ಲಿ ಕಾಣ್ತಾ ಇದೆ. ವೈದಿಕ ಸಾಧನದಲ್ಲಿ ಮನೋ ಅನುವೃತ್ತಿ ವೈದಿಕೇ ಸಾಧನೇಶ್ಯ. ಕ್ರಿಯಾನುವೃತ್ತಿ ಲೌಕಿಕ ಸಾಧನದಲ್ಲಿ, ಮನೋನುವೃತ್ತಿ ವೈದಿಕ ಸಾಧನದಲ್ಲಿ. ಉದಾಹರಣೆಗೆ ಬದರಿಗೆ ಹೋಗಿ ಬಂದ, ಮತ್ತೆ ಜ್ಞಾಪಿಸಿಕೊಂಡ, ಮನೋನುವೃತ್ತಿ ಅದು. ಗೊತ್ತಾಯ್ತಾ? ಮನೋನುವೃತ್ತಿ. ತಿರುಪತಿಗೆ ಹೋಗಿ ಬಂದ, ಮತ್ತೆ ಜ್ಞಾಪಿಸಿಕೊಂಡ, ಮನೋನುವೃತ್ತಿ. ಅಂದರೆ ಯಾವುದೇ ಒಂದು ವೈದಿಕ ಸಾಧನದೊಳಗೆ ಮನೋನುವೃತ್ತಿ ಎಂಬುದು ಫಲ. ಲೌಕಿಕ ಸಾಧನದೊಳಗೆ ಕ್ರಿಯಾನುವೃತ್ತಿ ಅಂತಿರುತ್ತೆ. ಭವೇತ್ ಫಲಂ ಸರ್ವಥಾ ಇತ್ತೇವ ತಸ್ಮಾತ್, ಒಟ್ಟಿನ ಮೇಲೆ ಫಲ ಅಂಬುದು ಸರ್ವಥಾ ಇರಲೇಬೇಕು. ಅದೇ ಸದಾ ನಿಶ್ಚಿತತ್ವೇನ ವಿದ್ವಾನ್. ಆದ್ದರಿಂದ ಮೋಕ್ಷದಲ್ಲೂ ಕೂಡ ಸುಖಾನುಭವ ರೂಪವಾದ ಫಲವನ್ನು ಒಂದೇ ಹೊಂತಾನೆ ಅಂತಲೇ ಹೇಳಬೇಕು ಅಂಥೇಳಿ ಮುಂದಿನ ಪಾದಕ್ಕೆ ಲಿಂಕ್ ಕೊಡ್ತಾರೆ. ಅದೇ ಭೋಗ. ಇತಿ ಶ್ರುತೇಹೇ ತದನುಸಾರಿ ಅನುವೃತ್ತಿ ತದನುಸಾರಿ ಅನುವೃತ್ತೇಹೇ ಲೌಕಿಕ ವೈದಿಕಯೋ ಸಾಮ್ಯಾತ್ ಅಥೋ ಅತ್ರ ಫಲ ಅನುಸ್ಮರಣಂ ಲವನಾದಿ ಕೃಷಿ ಅನುವೃತ್ತಿವದ್ ದ್ರಷ್ಟವ್ಯಂ. ಫಲಾನುಸ್ಮರಣ ಲವನಾದಿ ಕೃಷಿ ಕಾರ್ಯಗಳಲ್ಲಿ ಹೇಗೆ ಇದೆಯೋ ಹಾಗಿದ್ದೇ ಇದೆ. ವಚನ ಪ್ರಾಮಾಣ್ಯ, ವಚನ ಅಂದರೆ ವೇದ, ವೇದ ಪ್ರಮಾಣವಾಗಿರುತ್ತೆ. ಕೆಲವರು ಏನೇ ಥರ ಮುಕ್ತಿ ಅಂತ ಕೇಳಿದರೆ ಅದು ಬ್ಲಾಂಕ್ ಆಗಿಬಿಡೋದು, ಟೋಟಲಿ ಬ್ಲಾಂಕ್ ಆಗಿಬಿಟ್ರೆ ಮುಕ್ತಿ. ವ್ಯವಸಾಯ ಮುಗಿತು, ಸುಮ್ಮನೆ ಕೂತು, ಸುಮ್ಮನೆ ಕೂತಿಲ್ಲ ಅವನು, ಧಾನ್ಯ ತಿಂದು ಎಂಜಾಯ್ ಮಾಡ್ತಾನೆ. ನೋಡೋದಕ್ಕೆ ಅನ್ನಿಸುತ್ತೆ ಕೃಷಿ ಮುಗಿತು ಈ ವರ್ಷ ಅಂತೇಳಿ, ರೈತರು ಫ್ರೀಯಾಗಿ ಕೊಡ ಹಾಗೆ ಕೊಡ್ತಾನೆ ಅಂತ ತಿಳ್ಕೊಂಡ್ರೆ ಫ್ರೀ ಎಂಬ ಅರ್ಥ ಅಲ್ಲ, ಸುಖವಾಗಿರ್ತಾನೆ ಅಂತಲೇ ಹೇಳಬೇಕು. ಇದು ಲವಣ ಅಂತ ಹೇಳಿದರೆ ತೆಗೆಯೋ, ಈಗ ಶುದ್ಧ ಮಾಡೋದು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನು ವ್ಯಾಖ್ಯಾ ನ್ಯಾಯ ವಿವರಣೆ ಚತುರ್ಥಾಧ್ಯಾಯಸ್ಯ ದ್ವಿತೀಯ ಪಾದ. ಈಗ ತೃತೀಯ ಪಾದ ಇದೆ, ತೃತೀಯ ಪಾದ ನಾಳೆ ನೋಡೋಣ. ತೃತೀಯ ಪಾದ ಆಮೇಲೆ ಚತುರ್ಥ ಪಾದ ಎರಡು ಕೂಡ ಸಿಕ್ಕುತ್ತೆ. ನಾಳೆ ಇದು ಬೇಡ, ನಾಳೆ ಇದು ಬೇಡ, ನಾಳೆ ಗೀತಾ ಒಂದೇ ನೋಡೋಣ ನಾಳೆ. ಇದೇ ಥರನೇ ಅವ್ರಿಗೂ, ಇದೇ ಥರ ಲಿಂಗದೇಹ ಅವ್ರಿಗೂ ಭಂಗ ಆಗಬೇಕು. ವಾಯುದೇವ್ರ ಗದಾಪ್ರಹಾರದ ಲಿಂಗದ ಭಂಗ ಆಗಬೇಕು. ಅದೇನು ಹೊಡೆದಾಗ ಹೇಗೆ ಜೋರು ಕೆಲವು ಪದಾರ್ಥ ಏನು ಮಾಡ್ತೀವಿ ನಾವೀಗ, ಕೆಲವು ಪದಾರ್ಥನ ಭಾಳ ಲೈಟಾಗಿ ತೆಗಿತಾನೆ, ಕೆಲವು ಪದಾರ್ಥನ ಜೋರಾಗಿ ಹೊಡಿತಾನೆ. ಈ ತೆಂಗಿನಕ್ಕೆ ಹೊಡಿಬೇಕಾರೆ ಹಟ್ಟಂತ ಹೊಡಿತಾನೆ, ಹೋಗ್ತಾನೆ ನಲ್ಲ ತೆಗೆದ್ರೆ ಬರೋದಿಲ್ಲ. ದ್ರಾಕ್ಷಿ ನಾವು ಹೊಡೆದ್ರೆ ತಿನ್ನಕ್ಕೆ ಬರೋದಿಲ್ಲ. ಆಮೇಲೆ ದ್ರಾಕ್ಷಿ ಪಟ್ಟದ್ದು ಸಿಲ್ಲೆ ಸಾಗಿ ಹೊಡೆದ್ಬಿಟ್ಟು ಏನಾಗುತ್ತೆ, ಅದು ಸ್ವರೂಪನೇ ಹೋಗಿಬಿಡುತ್ತೆ. ಚಿಕ್ಕದು ಸ್ವರೂಪ ಏ ತಿನ್ನಕ್ಕೆ ಬರೋದ್ರೆ ನೆಲಕ್ಕೆ ಹೋಗಿಬಿಡುತ್ತೆ. ಬಟ್ ತೆಂಗಿನಕಾಯಿ ಮಾತ್ರ ಈ ದ್ರಾಕ್ಷಿ ಹೊಡೆದ ನೆಲೆ ಒಳ್ಳೆ ಬರೋದಿಲ್ಲ, ಜೋರಾಗಿ ಹೊಡಿಬೇಕಾದ್ರೆ. ಲಿಂಗದೇಹ ಭಂಗ ಅಂದರೆ ಅದೇ, ಇವ್ರಿಗೆ ಭಂಗ, ಅವರಿಗೆ ನಾಶ ಆಗಿದೆ. ಯಾವುದ್ರದ್ದು ಗದಾ ಪ್ರಹಾರದಿಂದ ಆಗಬೇಕು ಅವ್ರು, ಬರೀ ಸ್ಥಾನ ಎಷ್ಟು ಸ್ಥಾನ ಮಾಡಿದ್ರೆ ಮುಗಿತೀವ್ರು, ಅವ್ರು ಗದಾ ಪ್ರಹಾರ ಮಾಡಿದ್ರೆ ಹೋಗೋರು. ಸ್ನಾನ ಇಲ್ಲ ಅವರಿಗೆ, ಬರ್ತದೆ ಬರೀ ಬಯಲಿಗೆಯವರ ಸ್ನಾನ ಏನು ಬಂತು ಮತ್ತೆ, ಹಾಂ ಬಯಲಿಗೆಯವರು ಸ್ನಾನ ಮಾಡೋದು ಸ್ನಾನದ ಅರ್ಥನೇ ಇಲ್ಲ ಅವರಿಗೆ. ಯಾವುದಕ್ಕೆ? ಹಾಂ ವೈತಾಳಿ ಯಾವಾಗಲೂ ಇರೋದಲ್ಲೇ. ಅಲ್ಲ ಲಿಂಗದೇಹ ಭಂಗ ಅಂತ ಹೇಳಿದರೆ ಗದಾಪ್ರ ಎಲ್ಲರೂ ಗದಾ ಪ್ರಹಾರ ಮಾಡೋದಿಲ್ಲ, ಯಾರಿಗೆ ಮಾಡ್ತಾರೆ? ತಮೋಯೋಗ್ಯರಿ ಮಾತ್ರ. ಅದರಿಂದ ಏನಾಯಿತು, ಎರಡು ನೋವಾಗಬೇಕು ಅವರಿಗೆ, ನೋವಾಗಬೇಕು ಇವರಿಗೆ, ಇದಾಗಬಾರ್ದು. ಆಪರೇಷನ್ ಮಾಡಬೇಕಾದ್ರೆ ಡಾಯರು ಡಾಕ್ಟ್ರು ಡಾಕ್ಟ್ರು ಗೊತ್ತೋಗುತ್ತೆ, ಚಾಕು ತೊಗೊಂಡು ಆಗ್ಬಿಟ್ಟು ಗತಿ ಏನಾಗ್ತದೆ, ಹೇಗೆ ಹಾಕ್ತಾರೆ ಅವರು? ಎಚ್ಚರ ತಪ್ಪಿಸಿ ನಿಧಾನವಾಗಿ ಓಪನ್ ಮಾಡ್ತಾರೆ, ಹೋಗ್ತಾನೆ. ಅವ್ರಿಗೆ ಗಲ್ಲಿಗೆ ಹಾಕ್ಬೇಕಾದ್ರೆ ನಿಧಾನ ನೋವಾಗ ಇಂಜೆಕ್ಷನ್ ಕೊಟ್ಟು ಅನಸ್ತೀಸಿಯಾ ಕೊಟ್ಟು ಗಲ್ಲಿಗೆ ಹಾಕ್ತಾರ? ಅನಸ್ತೀಸಿಯಾ ಕೊಟ್ಟು ಹಾಕಿದ್ರೆ ನೋವಾಗಬೇಕು ಅಂತಾನೆ, ಗಲ್ಲಿಗೆ ಹಾಕೋ ಉದ್ದೇಶ ಏನ? ನೋವಾಗಬೇಕು ಅವನಿಗೆ, ಗೊತ್ತಾಯ್ತಾ? ಆದರೆ ಇವನೇ ನೋವಾಗಬಾರ್ದು, ಇಲ್ಲಿರೋದು ರೋಗ ಹೋಗ್ಬೇಕಷ್ಟೇ, ಇಲ್ಲಿ ಅವನೇ ಹೋಗಬೇಕು. ಗಲ್ಲಿಗೆ ಹಾಕ್ಬೇಕಾದ್ರೆ ವ್ಯಕ್ತಿನೇ ಹೋಗಬೇಕು, ಇಲ್ಲಿ ಅವನಿಗೆ ಆಗಿರೋ ಅನರ್ಥ ಹೋಗ್ಬೇಕಷ್ಟೆ. ಆದ್ದರಿಂದ ಇಲ್ಲಿ ಹೇಗೆ ಮಾಡ್ತಾರೆ, ಮೈಲ್ಡಾಗಿ ಮಾಡ್ತಾರೆ, ಸ್ನಾನ ಬೇರು ಇದೇ ಇಲ್ಲ, ನೋವು ಆಗೋದೇ ಇಲ್ಲ. ಇದರಲ್ಲಿ ಏನಾಗುತ್ತೆ, ಭಯಂಕರ. ಅದಕ್ಕೆ ಸಾತ್ವಿಕರು ಸಾಯ್ಬೇಕಾದ್ರೆ ಹಾಗೇನೆ, ಒಳ್ಳೆ ಚೇತನ ಸಾಯ್ಬೇಕಾದ್ರೆ ಜಾಸ್ತಿ ದುಃಖ ಆಗೋದಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಇಲ್ಲಿ ಹೇಗೋ ಆಗಿದೆ, ಸಲೀಸಾಗಿ ಇದಾಗುತ್ತೆ. ಅವ್ರಿಗೆ ಹೇಗಾದ್ರೆ ಭಯಂಕರ ದುಃಖಪಡಿಸ್ತಾ ಇಲ್ಲ, ಅವ್ರಿಗೆ ಮರಣಾರ್ಥ ಮರಣವೇದನೆ ಅಂತ ಕರೆಯೋದಿಲ್ಲ, ಮರಣವೇದನೆ. ಬಟ್ ಇವರಿಗೆ ಮರಣವೇದನೆ ಪ್ರಶ್ನೆ ಇಲ್ಲ. ಅದಕ್ಕೆ ಭಗವದ್ಗೀತೆ ಅಂತ ಹೇಳ್ತಾ ಅವಳು ಸುಖವಾಗಿ ಅವ್ರು ನಿದ್ದೆ ಮಾಡೋಕೆ ಹೇಗೆ ಮಾಡ್ತಾನಲ್ಲ ಆ ಥರ. ಕೆಲವು ನಿದ್ದೆ ಮಾಡೋದೇ ಸಂಕಟ ಕೆಲವರಿಗೆ, ಹೋಗ್ತಾನೆ ಈಗ ಹೊರಡಿ ಹಾಗೆ ಹೊರಡಿ ಒದ್ದಾಡ್ತಿರ್ತಾನೆ, ನಿದ್ದೆ ಕೂಡ ಬರೋದಿಲ್ಲ. ಕುಳಿತು ಕೆಲವು ಕಣ್ಣು ಮುಚ್ಚಿದ ನಿದ್ದೆ ಬರೋ ಹಾಗೆ ಲೈ ಇದು ಹಾಗೆ ಹೇಳೋದು ಹಾಗೆ ಹೇಳೋದು, ದೊಡ್ಡ ಮನೆಯೆಲ್ಲ ಕಿರಿಚ್ಬೇಕು ಆ ರೀತಿಗೆ ಅಯ್ಯೋ ಅಂತ ಹೇಳ್ತಿರ್ತಾರೆ ಕೆಲವರು, ಸರಿಯಾಗಿ ಕಾಮಾಗಿ ಹೇಳೋರು ಅದೆಲ್ಲ ಹೇಳೋದ್ರಲ್ಲೂ ಮಾಡೋದಕ್ಕೂ ಹೇಗೆ, ಎಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ ಹೇಗೆ ಡ್ರೈವ್ ಮಾಡ್ತಾನೆ, ಗೇರ್ ಚೇಂಜ್ ಮಾಡಿಕೊಳ್ಳೋ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಭಟ್ಟ ಧಾರು ಇಲ್ಲಿಂದ ಗಾಳಿ ಶೇಕ್ ಆಗಬೇಕು ಆ ರೀತಿ ಹಾಕ್ತಾನೆ. ಫಸ್ಟಾಗಿ ಕಲಿತವನು ಬೇರ್ ಹಾಕಿದ್ರೆ ಬ್ರೇಕ್ ಹಾಕಿದ್ರೆ ಪಕ್ಕ ನಿಂತ್ಬೇಕು, ಕೂತವರೆಲ್ಲ ಇದಾಗ್ಬಿಡೋದು. ಅವ್ರಿಗೆ ಏನು ಗೊತ್ತಾಗಲ್ಲ, ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದಾಗ ಏನೇನೋ ಗೊತ್ತಾಗಲ್ಲ, ನಿಲ್ಲಿಸೋದು ಸ್ಟಾರ್ಟ್ ಆಗೋದು ಗೇರ್ ಚಾರ್ಜ್ ಏನೇನೋ ಗೊತ್ತಾಗುತ್ತೆ ಆ ಥರ. ಅದು ಜ್ಞಾನಿಗಳಿಗೆ ನಿತ್ಯ ಜೀವನ ಕೂಡ ಸುಖವಾಗಿ ಇರುತ್ತೆ, ಯಾವ ಹೊರಗೆ ದುಃಖ ಏನೇ ಇರ್ಬೋದು ಒಳಗೇನು ಅನ್ಸೋದೇ ಇಲ್ಲ. ಯೋಗ ಯಾವುದಂತೀಗ, ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿವ ಕುರುವತ ಸಂಜಯ ದೇವಂ ನಾರಾಯಣಂ.